ಮುಂದೆ ಎಂಟನೇ ಪದ್ಯದಲ್ಲಿ ಹೇಳ್ತಾ ಬಂದಿದ್ರು. ಏಳನೇ ಪದ್ಯದಲ್ಲಿ ದೇವ ಗಂಗೆಯುಳ್ಳವರೆ ಕುರಿತ ಬಡಿಗಳುಂಟೆ ವಿಚಾರಿಸೆ ಪಾವುಗಳ ಭಯವುಂಟೆ ಗೃಹದಾರಿಪನ ಮಂದಿರದಿ ಜೀವ ಕರ್ತೃತ್ವವನ್ನು ಮರೆದು ಪರಾಮರೇಷನ ಕರ್ತೃವೆಂದರಿದು ಆವ ಕರ್ಮವ ಮಾಡಿದರು ಲೇಪಿಸಲು ಕರ್ಮಗಳು. ಇಲ್ಲಿ ಇದು ಹೇಳಿದ್ರೆ ಮುಂದೆ ಹೋಗ್ಬಿಟ್ರೆ ಆಗಲ್ಲ, ಯಾಕಂದ್ರೆ ಸ್ವಲ್ಪ ನಾವು ಮರೆತು ಹೋಗ್ತಾ ಇರ್ತೀವಿ ಅಲ್ಲ. ಹಿಂದೆ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಒಳ್ಳೇದು ಅಂತ ಕಾಣಿಸುತ್ತೆ. ಏನು ದೇವ ಗಂಗೆಯಲ್ಲಿ ಉಳ್ಳವಗೆ ಗುರಿತಾವಳಿಗಳುಂಟೆ ವಿಚಾರಿಸಿ, ಆ ಗಂಗಾ ನದಿ ಸ್ನಾನ ಮಾಡತಕ್ಕಂಥವನಿಗೆ ಪಾಪಗಳಿರುತ್ತಾರೆ, ಹೊರತರುತ್ತೆ. ಯಾವಾಗ ನಿತ್ಯ ಗಂಗಾ ಸ್ನಾನ ಮಾಡಿದರೆ, ಒಮ್ಮೆ ಜೀವನದಲ್ಲಿ ಗಂಗಾ ಅಂತ ಸ್ಮರಣೆ ಮಾಡಿದ್ರೆ ಸಾಕು ಪಾಪಗಳು ಹೋಗುತ್ತೆ ಅಂದ್ರೆ ಗಂಗಾ ನದಿ ಸ್ಮರಣೆ, ಗಂಗಾ ದೇವತೆ ಸ್ಮರಣೆ, ಭಗವಂತನ ಸ್ಮರಣೆ, ಇದರ ಜೊತೆಗೆ ಗಂಗಾ ನದಿಯಲ್ಲಿ ಸ್ನಾನ, ಇದು ನಿತ್ಯ ಮಾಡತಕ್ಕಂಥವನಿಗೆ ಎಂದಾದರೂ ಪಾಪಗಳಿರುತ್ತಾರೆ, ಎಲ್ಲ ಹೋಗ್ತಾ ಇರುತ್ತೆ. ಅಲ್ಲಿ ಹೇಳ್ತಾರೆ ಪಾವುಗಳ ಭಯವಂತೆ ವಿಹಗಾಧಿಪನ ಮಂದಿರದಲ್ಲಿ, ಗರುಡದೇವರಿರತಕ್ಕಂತಹ ಸ್ಥಾನದಲ್ಲಿ ಹಾವುಗಳ ಕಾಡಿರುತ್ತಾರೆ. ಇನ್ನ ಮುಂದೆ ಬರುತ್ತೆ ಜೀವ ಕರ್ತೃತ್ವವನ್ನು ಮರೆದು ಪರಾಮರೇಷಣೆ ಕರ್ತೃ ಎಂದರಿದು ಆವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಈ ವಿಚಾರ ಸ್ವಲ್ಪ ಚೆನ್ನಾಗಿ ತಿಳಿಯಬೇಕು, ಇಲ್ಲದಿದ್ರೆ ತುಂಬಾ ಮೇಲ್ನೋಟದ ಮಾತುಗಳಿಗೆ ನಾವು ಅಂದ್ರೆ ದಾಸರಾಯರ ಆಂತರ್ಯ ಬೇರೆ ಕೂತಿರುತ್ತೆ, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಇಲ್ಲದಿದ್ರೆ ಅನರ್ಥಕ್ಕೆ ನಾವು ಈಡಾಗ್ತೀವಿ. ದಾಸರೇನೋ ಚೆನ್ನಾಗಿ ಹೇಳಿದ್ದಾರೆ, ನಾವು ಮಾಡ್ಕೋಬೇಕಾದ್ರೆ ಅರ್ಥ ಹೀಗೆ ಏನು ಜೀವ ಕರ್ತೃತ್ವವನ್ನು ಮರೆತು ಅಂದ್ರು. ಹಾಗಾದ್ರೆ ಜೀವನ ಕರ್ತೃತ್ವವೇ ಇಲ್ವಾ? ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ ಅಂತ ಚೆನ್ನಾಗಿ ಶಾಸ್ತ್ರವೇ ಹೇಳ್ತಾ ಇದೆ, ಜೀವನಿಗೆ ಕರ್ತೃತ್ವ ಇದೆ. ಅದಕ್ಕೆ ಹೇಳ್ತಾರೆ ಜೀವನಲ್ಲಿ ಕರ್ತೃತ್ವ ಎಂಬ ಧರ್ಮ ಇದೆ, ಸ್ವಾತಂತ್ರ್ಯ ಇಲ್ಲ. ಈ ಕರ್ತೃತ್ವ ಅಂದ್ರೆ ಏನು ಎಂಬುದು ಮತ್ತು ನೋಡಬೇಕು. ಏನದು ಜೀವ ಕರ್ತೃತ್ವ ಅಂದ್ರೆ ಜ್ಞಾನ ಇಚ್ಛಾ ಕೃತಿಮತ್ವಂ ಕರ್ತೃತ್ವ, ತಿಳುವಳಿಕೆ ಅಂದ್ರೆ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇರೋದು, ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋದು, ಈ ಮೂರು ಕೂಡ ಏನು ಕರ್ತೃತ್ವದ ಲಕ್ಷಣ. ಅದು ದೇವರಿಗೂ ಇದು ಜೀವನಿಗೂ ಇದು ಇಷ್ಟೇ, ಅದು ಧರ್ಮ. ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇದೆ, ಇಚ್ಛಾ ಪಡಲಿಕ್ಕೆ ಯೋಗ್ಯತೆ ಇದೆ, ಕ್ರಿಯಾ ಮಾಡಲಿಕ್ಕೆ ಯೋಗ್ಯತೆ ಇದೆ, ಅಂದ್ರೆ ಸ್ವಭಾವ ಇದೆ. ಇಬ್ಬರಿಗೂ ಇದೆ, ದೇವರಿಗೂ ಇದೆ, ಜೀವನಿಗೂ ಇದೆ. ಆದರೆ ದೇವರಲ್ಲಿ ಸ್ವಾತಂತ್ರ್ಯವಿದೆ, ಜೀವನಲ್ಲಿ ಶಕ್ತಿ ಸ್ವಾತಂತ್ರ್ಯ ಶಕ್ತಿ ಇಲ್ಲ. ಇವಾಗ ಶಕ್ತಿಯೇ ಇಲ್ಲದಿದ್ರೆ ಕೆಲಸ ಮಾಡಲಿಕ್ಕಾಗುತ್ತಾ? ಮಾಡಲಿಕ್ಕಾಗಲ್ಲ. ಆ ಶಕ್ತಿ ದೇವರಲ್ಲಿ ಮಾತ್ರ ಇದೆ, ಜೀವನಲ್ಲಿ ಇಲ್ಲ. ಆದರೆ ಜೀವನದಲ್ಲಿ ಸ್ವಭಾವ ಇದೆ. ಇವಾಗ ಫ್ಯಾನ್ ಇದೆ, ಫ್ಯಾನ್ ಅಲ್ಲಿ ತಿರುಗೋ ಗುಣ, ಒಳಗೆ ಮೆಕ್ಯಾನಿಸಂ ಕೂತಿದೆ, ಕರೆಂಟ್ ಬಂದ್ರೆ ತಿರುಗುತ್ತೆ, ಇಲ್ಲ ಇರುತ್ತೆ. ಅಲ್ಲ ಕರೆಂಟೇ ತಿರುಗಿಸುತ್ತಾ ಫ್ಯಾನ್ ಅಂದ್ರೆ? ಹೌದು, ಕರೆಂಟೇ ತಿರುಗಿಸುತ್ತೆ. ಅಲ್ಲ ಅದನ್ನು ತಿರುಗೋ ಹಾಗೆ ಇದೇ ಮಾಡುತ್ತಾ ಅಂದ್ರೆ ಟ್ಯೂಬ್ ಅನ್ನ ಬೆಳಗಲಾಗಿ ಇವನೇ ಇದೇ ಮಾಡುತ್ತಾ? ಅದರೊಳಗೆ ಧರ್ಮ ಅಲ್ಲ, ಇದೇ ಎಲ್ಲ ಕೊಟ್ಟು ಮಾಡುತ್ತಾ ಅಂದ್ರೆ ಇಲ್ಲ. ಎಲ್ಲ ಕರೆಂಟೇ ಮಾಡುತ್ತೆ ಅನ್ಬೋದಾದ್ರೆ ಟ್ಯೂಬ್ ಲೈಟ್ ತಿರುಗಲಿ ಫ್ಯಾನ್ ಬೆಳಗಲಿ ಹಾಗಾದ್ರೆ ಕರೆಂಟ್ ಏನ್ ಮಾಡ್ತಾ ಇದೆ? ಫ್ಯಾನ್ ಅಲ್ಲಿ ಟ್ಯೂಬ್ ಲೈಟ್ ಇರುವ ಧರ್ಮಗಳೇನಿದೆ ಅದನ್ನ ಹೊರಗಾಕ್ತಾ ಇದೆ. ಫ್ಯಾನ್ ಅಲ್ಲಿ ತಿರುಗೋ ಧರ್ಮ ಇದೆ ಅದನ್ನ ಹೊರಗಾಕುತ್ತೆ, ಟ್ಯೂಬ್ ಅಲ್ಲಿ ಬೆಳಗೋ ಧರ್ಮ ಇದೆ ಅದನ್ನ ಹೊರಗಾಕುತ್ತೆ. ಹಾಗಾದ್ರೆ ಆ ಜೀವರಾಶಿಗಳಲ್ಲಿ ಏನು ಧರ್ಮ ಇದೆ? ಯಾವುದು ತಿಳ್ಕೊಳ್ಳಿಕ್ಕೆ ಆಗುತ್ತೆ, ಇಚ್ಛಾ ಪಡಲಿಕ್ಕೆ ಆಗುತ್ತೆ ಬಯಕೆ, ಹಾಗೆ ಕ್ರಿಯೆ ಮಾಡಲಿಕ್ಕೆ ಆಗುತ್ತೆ ಅಂದ್ರೆ ಸ್ವಭಾವ ಇದೆ, ಶಕ್ತಿ ಇಲ್ಲ. ಅದಕ್ಕೆ ಭಗವಂತ ಏನು ಮಾಡುತ್ತಾನೆ? ತಾನು ಒಳಗೆ ನಿಂತು ಜೀವನಿಗೆ ತಿಳಿಸ್ತಾನೆ, ಇಚ್ಛಾ ಪಡಿಸ್ತಾನೆ, ಕ್ರಿಯಾ ಮಾಡಿಸುತ್ತಾನೆ. ಇಷ್ಟು ನಡೆಯುತ್ತೆ. ಅದಕ್ಕೆ ಜೀವ ಕರ್ತೃತ್ವವನ್ನು ಮರೆದು ಅಂದ್ರೆ ಆ ಶಬ್ದಕ್ಕರ್ಥ ಜೀವ ಸ್ವತಂತ್ರ ಕರ್ತೃತ್ವ ಅಂಬುದೆಂದ್ರೆ ಅದನ್ನ ಮರೆಯಬೇಕು. ಜೀವ ಸ್ವತಂತ್ರ ಕರ್ತ ಅಂಬುದು ಮರೆಯಬೇಕು. ಅಲ್ಲಾರಿ ನೆನಪಿರುತ್ತ ನಮಗಿರೋದೇ ಅದು. ಯಾವಾಗ್ಲೂ ಕೂಡ 24 ಗಂಟೆ ಏನು ಕೆಲಸ ಮಾಡಿದ್ರು ಏನು ಮಾಡಿದ್ರು ನಾ ಮಾಡಿದೆ ಅಂತ ಬರುತ್ತೆ. ಅಂದ್ರೆ ನಾ ಅಂಬ ಶಬ್ದದಲ್ಲಿ ಏನ್ ಬರ್ತಾ ಇದೆ, ಒಳಗೆ ದೇವರನ್ನೇ ಮರೆತು ನಾ ಮಾಡಿದೆ ಅಂತ ಬರ್ತಾ ಇದೆ. ಇದ್ದದ್ದಕ್ಕೆ ರಿವರ್ಸ್ ಆಗಿ ಬರ್ತಾ ಇದೆ. ಬರಬೇಕಾಗಿದ್ದೇನು, ದೇವರು ಮಾಡಿಸ್ತಾ ಇದ್ದಾರೆ, ಸ್ವತಂತ್ರವಾಗಿ ನಾ ಮಾಡೋದೇನಿಲ್ಲ ಅಂತ ಬರಬೇಕಾಗಿತ್ತು, ಅದು ಬರ್ತಾ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ, ದೇವರು ನೆನಪೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಜೀವ ಕರ್ತೃತ್ವವನ್ನು ಮರೆದು ಅಂದ್ರೆ ಸ್ವತಂತ್ರನಾಗಿ ನಾನೇನು ಮಾಡಲ್ಲ, ಶ್ರೀಹರಿಯೇ ಎಲ್ಲ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರದಿಂದ ಪರಾಮರೇಶನೆ ಕರ್ತೃವೆಂದರಿದು ಭಗವಂತನೇ ಸ್ವತಂತ್ರ ಕರ್ತ ಅಂತ ತಿಳ್ಕೊಂಡು ಆವ ಕರ್ಮವ ಮಾಡಿದರು ಲೇಖಿಸಲು ಕರ್ಮಗಳು. ಯಾವ ಕರ್ಮವ ಮಾಡಿದರೂ ಕೂಡ ಕರ್ಮಗಳ ಲೇಪ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಶಯಗಳು ಬರುತ್ತಲ್ಲ. ಇವತ್ತು ನಾನೊಂದು ಪುಣ್ಯವೋ ಪಾಪವೋ ಎರಡು ಮಾಡಿ ನಾನು ಮಾಡುವ ಕಾಲಕ್ಕೆ ನನ್ನ ತಲೆಯಲ್ಲಿತ್ತು ಏನಂತ, ದೇವರೇ ಸ್ವತಂತ್ರ ನಾನು ಸ್ವತಂತ್ರ ಅಂಬುದು ಮಾಡೋ ಕಾಲಕ್ಕೆ ಇತ್ತು. ಆ ಪಾಪಕರ್ಮ ಮಾಡಿದ್ದೆ, ಆ ಪಾಪಕರ್ಮ ನನ್ನಿಂದ ಆಯಿತು ಅಂದ್ರೆ ಭಗವಂತ ಮಾಡಿಸಿದ ಅಂತ ಎಚ್ಚರ ಇತ್ತು. ಸ್ವಾಮಿ ನೀನೇ ಮಾಡಿಸಿದ್ದು ಅಂತ ಹೇಳಿದೆ. ಹಾಗಾದರೆ ಆ ಪಾಪ ನಮಗೆ ಅಂಟತ್ತಾ ಇಲ್ವಾ ಅಂತ ಪ್ರಶ್ನೆ. ದಿನಾಗೂ ಪಾಪಕರ್ಮ ಎಲ್ಲ ಮಾಡಿಬಿಡೋದು, ದೇವರು ಮಾಡಿಸಿದ್ದು ಹೋದಲ್ಲೋ, ಕೊನೆಗೆ ನೀ ಮಾಡಿಸಿದ್ದಯ್ಯ ಅದಂದ್ರೂ ಆ ಮಾಡೋ ಕಾಲಕ್ಕೆ ಎಚ್ಚರ ಇರಲಿ, ಪಾಪಕರ್ಮ ನಡೆಯೋ ಕಾಲಕ್ಕೆ ನಮಗೆ ಎಚ್ಚರ ಇರಬೇಕು. ಏನಂತ, ಹರಿಯೇ ಮಾಡಿಸ್ತಾ ಇದ್ದಾನೆ ನಾನು ಮಾಡುತ್ತಾ ಇಲ್ಲ. ಮನಸ್ಸು ಒಂದು ಕ್ಷಣದಲ್ಲಿ ಒಂದು ಕಡೆ ಇರಲಿಕ್ಕೆ ಸಾಧ್ಯ, ಎರಡು ಕಡೆ ಇರಲಿಕ್ಕೆ ಆಗಲ್ಲ. ಒಂದ ದೇವರಲ್ಲಿರಬೇಕು, ಒಂದ ಮಾಡುವ ಪಾಪಕರ್ಮದ ಖುಷಿಯಲ್ಲಿರಬೇಕು. ನಮಗೆರಡೂ ಬರಲ್ಲ ಅದನ್ನು ಹೇಳಿದ್ರು. ಅಥವಾ ಆ ಪಾಪಕರ್ಮ ಮಾಡುವ ಕಾಲಕ್ಕೆ ಸ್ವಾಮಿ ನೀನೇ ಮಾಡಿಸ್ತಾ ಇದ್ದ, ನನ್ನ ಸ್ವತಂತ್ರ ಏನಿಲ್ಲ ಅನ್ನೋ ಚಿಂತನೆ ಬಂದರೂ ಕೂಡ ಅಂಥ ಚಿಂತನೆಯಿಂದ ಪಾಪಕರ್ಮ ನಡೆದರೆ ಆ ಪಾಪಕರ್ಮ ಇರುತ್ತಾ ಹೋಗಿಬಿಡುತ್ತಾ ಅಂಟತ್ತಾ ಇಲ್ವಾ ಅಂತ ಪ್ರಶ್ನೆ. ಇಲ್ಲೇನು ಆವ ಕರ್ಮವ ಮಾಡಿದರೂ ಲೇಪಿಸವು ಕರ್ಮಗಳು ಅಂತ ಹೇಳುತ್ತಾರೆ. ಅಂದ್ರೆ ಆ ಕರ್ಮ ಮಾಡುವಾಗ, ಆ ಪಾಪಕರ್ಮ ಮಾಡುವಾಗ ಸಾಮಾನ್ಯವಾಗಿ ನಮಗೆ ಆ ಪಾಪಕರ್ಮಗಳು ಹೇಗಾಗುತ್ತೆ ಅಲ್ಲೇನೋ ಖುಷಿ ಬರುತ್ತೆ, ಅದಕ್ಕಾಗಿ ಮಾಡ್ತಾ ಇರ್ತೀವಿ ಯಾವುದೋ ಒಂದು. ಹೌದಾ, ಇನ್ನೊಬ್ಬನಂದು ನೋಯಿಸ್ತೀವಿ, ಆ ನೋಯಿಸುವ ಕಾಲಕ್ಕೆ ಆ ನೋಯಿಸುವುದರಲ್ಲಿ ಏನೋ ಒಳಗೆ ತೃಪ್ತಿ ಬರ್ತಾ ಇರುತ್ತೆ. ಹಾಗೆ ಅಲ್ಲೇ ಮನಸ್ಸಿರುತ್ತಷ್ಟೇ ಹೊರತು ಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸಾಮಾನ್ಯವಾಗಿ ಇರಲ್ಲ. ಆ ಎಚ್ಚರಪೂರ್ವಕ ಏನಾದರೂ ಪಾಪಗಳು ನಡೆಯುತ್ತೆ ಅಂದರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ ಇರುವಂತವರಿಗೆ ದೇವರು ಪಾಪಕರ್ಮ ಮಾಡಿಸೋದೇ ಇಲ್ಲ. ಎಂಥ ಕರ್ಮ ಮಾಡಬಹುದು ಅವಾಗ ಚೂರು ಚೂರು ಚಿಕ್ಕ ಚಿಕ್ಕದು ಯಾವಾಗಲೂ ನಡೆಯಬಹುದು ಅದಕ್ಕೆ ಹೇಳ್ತಾರೆ. ಅದಾದರೂ ಯಾವುದೇ ಪಾಪಕರ್ಮ ಆದರೂ ದೇವರ ಸ್ನಾನಪೂರ್ವಕ ನೀನೇ ಮಾಡಿಸ್ತಾ ಇದೆಯಾ ಅಂತ ಮಾಡಿದಷ್ಟು ಮಾತ್ರಕ್ಕೆ ಆ ಪಾಪಕರ್ಮ ನಮಗೆ ಅಂಟದೇನೆ ಹೋಗಿಬಿಡುತ್ತಾ ಅಂತ ಪ್ರಶ್ನೆ. ಅದಕ್ಕುತ್ತರ ಇವರ ಗುರುಗಳ ಗುರುಗಳಾಗಿರತಕ್ಕಂಥ ವಿಜಯದಾಸರು ಉತ್ತರ ಕೊಡುತ್ತಾರೆ. ದಾಸನಾದರೆ ಏನು, ಉಣಲೀಬೇಕು ಕರ್ಮ. ಭಗವಂತನೇ ನಾವು ದಾಸರಾದವು, ಸ್ವಾಮಿ ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ, ನಿಂದೇ ಸ್ವಾತಂತ್ರ್ಯ, ನೀನೇ ನನ್ನಿಂದ ಈ ಕರ್ಮ ಮಾಡಿಸಿತು, ಇದು ನಿನ್ನ ಅಧೀನ ಪಾಪ ಕರ್ಮ ದೇವರ ಅಧೀನ ಚಿಂತನೆ ಮಾಡಿದ್ರು. ಅವಾಗ ದೇವರೇ ಮಾಡಿಸಿದ್ದು ಅಂತ ಚಿಂತನೆ ಮಾಡಿದ ಕೂಡಲೇ ಆ ಪಾಪ ಕರ್ಮ ಎಲ್ಲ ಮುಟ್ಟದೆ ಹೋಗಿಬಿಡುತ್ತಾ ಅಂತ ಪ್ರಶ್ನೆ ಬಂದರೆ ಅದನ್ನು ಹೇಳುತ್ತಾರೆ ಎಂದು ಹೋಗಲ್ಲ. ಮತ್ತೆ ಲೇಪಿಸವು ಕರ್ಮಗಳು ಅಂತ ಹೇಳಿದ ದಾಸರಾಯರ ಮಾತಿಗೆ ಅರ್ಥ ಇಲ್ಲವ? ಕರ್ಮಗಳು ಲೇಪಿಸಲ್ಲ, ಲೇಪಿಸಲ್ಲ. ಈ ಲೇಪ ಆಗುವುದು ಅಂದ್ರೆ ಏನು ಅಂತ ಬಿಡಿಸುತ್ತಾರೆ. ನಾವೊಂದು ಪಾಪಕರ್ಮ ಅಂತ ಮಾಡಿದರೆ ಆ ಪಾಪಕರ್ಮದ ಲಕ್ಷಣ ಏನು, ಅದರ ಫಲ ಏನು ಅಂದರೆ ಅದರ ಒಂದು ಭಾಗ ಆ ಪಾಪಕರ್ಮಕ್ಕೆ ತಕ್ಕಂತೆ ದುಃಖಾದಿಗಳು ಉಣಿಸುತ್ತೆ. ನಮಗೆ ನಾನಾ ದುಃಖಗಳು, ಕಾಲು ನೋವು, ಕೈ ನೋವು ಎಲ್ಲ ಬಂದು ಎಲ್ಲ ತಲೆ ಕತ್ತರಿಸೋಗೋದು, ಕೈ ಕತ್ತರಿಸೋಗೋದು, ಇವೆಲ್ಲ ಕೂಡ ಪಾಪದ ಪ್ರಭಾವಗಳೇ. ಆ ನಾವು ಮಾಡಿದ ಪಾಪಕರ್ಮದಲ್ಲಿ ಚೂರು ಭಾಗ ಎಲ್ಲಿರುತ್ತೆ, ಅದು ಕೆಲಸ ಏನು ಅಂದರೆ ಲೇಪ. ಏನು ಲೇಪ ಶಬ್ದದ ಅರ್ಥ ಅಂದರೆ ದೇವರಿಗೆ ದೂರ ಮಾಡುವ ಜನ್ಮಗಳು ತಂದುಕೊಡುತ್ತೆ ಪಾಪ. ಪಾಪದಿಂದ ಏನಾಗುತ್ತೆ, ನೀಚ ಯೋನಿಗಳು ಬರುತ್ತೆ ನಮಗೆ ಹೇಳುತ್ತಾರೆ. ಇರುವೆಗಳೆಲ್ಲ ತಿರುಗಾಡ್ತಾ ಇರುತ್ತೆ, ಇರುವೆಗಳೆಲ್ಲ ತಿರುಗಾಡ್ತಾ ಇರುತ್ತೆ. ಏನಾಗುತ್ತೆ, ತುಳುಕೊಂಡು ಹೋದು. ಅದಕ್ಕೆ ವಿಜಯರಾಘವನ್ ಸುಳಾದ ಹೇಳ್ತಾರೆ, ಇರುವೆ ಮೊದಲಾದ ಚಿಕ್ಕ ಚಿಕ್ಕ ಪ್ರಾಣಿಗಳು ಏನೇನಿರುತ್ತೆ ಅದಕ್ಕೆ ಹಿಂಸೆ ಕೊಟ್ಟು ನಡ್ಕೊಂಡು ಯಾರು ಅದರೊಳಗೆ ತುಳುಕೊಂಡು ಹೋಗ್ತಾರೋ ಅವರಿಗೆ ಎಷ್ಟೆಲ್ಲ ಅಂದ್ರು 1,000 ಜನ್ಮ ಹುಚ್ಚರಾಗಿ ಹುಟ್ಟಾರೆ. ಮಿನಿಮಮ್ 1,000 ಜನ್ಮ ಹುಚ್ಚರಾಗಿ ಹುಟ್ಟಾರೆ. ಅದಕ್ಕೆ ಜಡಭರತ ಮಹಾರಾಜ ರಘುವನ ಮಹಾರಾಜನ ಬಾಲಕಿಯನ್ನು ಹೊರೆಯುವಾಗ ಇರುವೆಗಳು ಬಂದ್ರೆ ಯಾಕಪ್ಪ ಹಾರಿಸಿಡಬೇಕು, ಎಚ್ಚರ ಇತ್ತು, ಏನಾಗುತ್ತೆ ಅಂತ. ಒಂದು ಜೀವ ಕಾರುಣ್ಯ, ಎರಡನೆಯದು ಫಲದ ಎಚ್ಚರ, ಎರಡೂ ಇತ್ತದ್ದಾದ್ರಿಂದ ರಾಜ ಹಾರಿದ್ರು ಅಡ್ಡಿ ಇಲ್ಲ, ಇರುವೆ ಸಾಯಬಾರದು ಅಂತ ಕಾಲು ಹಾರಿಸ್ತಾ ಇರ್ತಾರೆ. ಮತ್ತೆ ಹಾಗೆ ಚಾತುರ್ಮಾಸ್ಯಕ್ಕೆ ಯಾಕೆ ಕೂಡುವುದು, ಎತ್ತಿಕೊಳ್ಳು ಎತ್ತಿಕೊಳ್ಳೋದು ಸದಾ ನಡ್ಕೊಂಡೇ ಸಂಚಾರ. ಇವಾಗ ಗಾಡಿ ಬಂದಿದೆ, ಅವಾಗ ನಡ್ಕೊಂಡೇ ಸಂಚಾರ. ಅವ್ರು ಇನ್ನು ಎಲ್ಲರೂ ಹೋಗಬೇಕು, ಹೋಗ್ತಾ ಇದ್ರೆ ಆ ಮಳೆ ಕಾಲದಲ್ಲಿ ಎಲ್ಲಾ ಹುಳ ಹೊರಬರ್ತಾ ಇರುತ್ತೆ ಹುತ್ತುಗಳಿಂದ, ಅದರ ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲ ಇರುವೆ ನೋಡ್ಕೊಂತ ಹೋಗ್ಬೇಕಾಗುತ್ತೆ, ಆಗಲ್ಲ, ಅದರ ಹಿಂಸೆ ಆಗುತ್ತೆ ಅಂತ ಆ ಇಡೀ ಮಲೆ ಮಳೆಗಾಲದಲ್ಲಿ ಆ ಕೇವಲ ಅದಕ್ಕೆ ಹಿಂಸೆ ಆಗಬಾರದು ಅಂತ ಉದ್ದೇಶದಿಂದ ಒಂದು ಕಡೆ ಕೊಡುತ್ತಾರೆ. ಆ ಕೂತದ್ದು ಅಲ್ಲಿರುವ ಗೃಹಸ್ಥರಿಗೆ ಅನುಕೂಲ ಆಗಿರುತ್ತೆ, ಜ್ಞಾನ ಸಂಪಾದನೆ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಮಾಡಿದ ಪಾಪದಲ್ಲಿ ಒಂದು ಭಾಗ ಏನಾಗುತ್ತೆ, ನಮಗೆ ನೀಚ ಜನ್ಮಗಳು ಬರುವಂತೆ ಆಗಿ ದೇವರನ್ನ ಮರೆಸುವ ಪಾಪಗಳು ಇನ್ನಷ್ಟು ನಡೆಯುತ್ತಾ ಬರುತ್ತೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಪಾಪ ಮಾಡುತ್ತಾರೆ, ನಂತರ ಇನ್ನೊಂದು ಯೋನಿ ಬರುತ್ತೆ, ಅದರಲ್ಲಿ ಇನ್ನಷ್ಟು ಪಾಪ ಮಾಡುತ್ತಾರೆ, ಹಾಗೆ ಹಾಗೆ ನನಗೆ ದೂರ ಆಗ್ತಾ ಹೋಗ್ತಾರೆ. ಪಾಪದ ಪ್ರಭಾವ ಏನು, ಲೇಪ ಅಂದರೆ ದೇವರಿಂದ ದೂರ ಆಗುವುದೇ ಪ್ರಧಾನವಾಗಿರತಕ್ಕಂಥ ಲೇಪ. ಈಗ ನಾವು ನಮ್ಮ ಸ್ವತಂತ್ರ ಕರ್ತೃತ್ವವನ್ನು ಹಿಡಿದು ಅಂದರೆ ಮರೆತು ಬಿಟ್ಟು ಹರಿಯೇ ಸ್ವತಂತ್ರಕರ್ತ ಅನ್ನೋ ಚಿಂತನೆ ಕೊಡುವಾಗ ನೋಡಿ ಎರಡು ರೀತಿಯಲ್ಲಿ, ಆ ಪಾಪ ನಡೆಯುವಾಗ ದೇವರೇ ಕರ್ತ, ನಾನು ಸ್ವತಂತ್ರಕರ್ತನಲ್ಲ ಅಂತ ಎಚ್ಚರ ಇದ್ರೆ ಹರಿ, ಅದಿಲ್ಲ ಪಾಪಕರ್ಮ ನಡೆದ ಮೇಲಾದರೂ ಹರೆ ನೀನೇ ಸ್ವತಂತ್ರಕರ್ತನಯ್ಯ, ನನ್ನ ದೋಷಾನುಸಾರ ನೀ ಮಾಡಿಸಿದ್ದೀಯ ಅಂತ ಎಚ್ಚರ ಬಂದರೆ ಆವಾಗ ಪಶ್ಚಾತ್ತಾಪದಿಂದ, ನನ್ನ ದೋಷ ಹೀಗಿದೆ ಅದಕ್ಕೆ ಹೀಗೆ ನಡೆಯಿತು ಎಂಬ ಪಶ್ಚಾತ್ತಾಪದಿಂದ ದೇವರಿಗೆ ಪಾಪಕರ್ಮ ಅಧೀನ ಚಿಂತನ ಮಾಡಿದರೆ ನಿನ್ನ ಅಧೀನ, ಪುಣ್ಯ ಪಾಪಗಳ ಅರ್ಪಿಸು ಅವನ ಅಡಿಗೆ ಅಂದರೆ ದೇವರ ಅಧೀನ. ಇದು ಉಣಬೇಕಾಗಿದ್ದು ನಾನೇ, ನೀನೇ ಉಣಿಸಬೇಕು. ನಾನಾಗಿ ಪುಣ್ಯಕರ್ಮದ ಫಲ ಆದರೂ ಪಾಪಕರ್ಮದ ಫಲ ಆದರೂ ಉಣ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ನೀನೇ ಉಣಿಸುವಂತ ಚಿಂತನೆ ಮಾಡುವುದೇ ಕರ್ಮ ಸಮರ್ಪಣ, ದೇವರ ಅಧೀನ ಚಿಂತನೆ. ಅದು ನಾವು ಮಾಡಿದಾಗ ಅವಾಗ ಏನಾಗುತ್ತೆ ಅಂದರೆ ಪಾಪ ಫಲದಲ್ಲಿ, ಪಾಪಕರ್ಮದ ಫಲದಲ್ಲಿ ಯಾವ ಭಾಗವಾದರೆ ನೋವು ಕೊಟ್ಟು ತೊಂದರೆಗಳು ಕೊಟ್ಟಿರುತ್ತೋ ಆ ಭಾಗ ಹಾಗೇ ಉಳಿದಿರುತ್ತೆ, ಅದನ್ನು ದೇವರು ನಾಶ ಮಾಡಲ್ಲ. ಇನ್ಯಾವುದನ್ನ ನಾಶ ಮಾಡುತ್ತಾನೆ ಅಂದರೆ ನೀಚ ಜನ್ಮಗಳು ಬಂದು ದೇವರಿಗೆ ದೂರ ಆಗುವಂತಹ ಜನ್ಮಗಳೇನು ಬರುತ್ತೆ ಅದು ಬಾರದಂತೆ ದೇವರು ಆ ಲೇಪ ಆಗದಂತೆ ಮಾಡುತ್ತಾನೆ. ದೇವರ ಅಧೀನ ಚಿಂತನೆ ಮಾಡಿದರೆ ದೇವರಿಗೆ ದೂರ ಆಗುವ ಜನ್ಮಗಳು ಬರಲ್ಲ. ಸರಿ, ಇನ್ನ ಈ ಪಾಪಕರ್ಮ ದೇವರ ಅಧೀನ ಚಿಂತನೆ ಮಾಡಿದ್ರೂ ಕೂಡ ದೇವರಿಗೆ ದೂರ ಆಗುವ ಜನ್ಮ ಬಾರದಿದ್ರೂ ಕೂಡ ಇನ್ನೊಂದು ಜನ್ಮದಲ್ಲಿ ಈ ಪಾಪಕರ್ಮದ ಉಳಿದ ಭಾಗದ ಅನುಭವ ಆಗ್ಲೇಬೇಕಲ್ಲ ಅಂದ್ರೆ ಮೂಗು ಹಿಡಿದು ಮಾಡಿಸ್ತಾನೆ ಭಗವಂತ. ನಾನೇನು ದೇವರೇ ಮಾಡಿಸಿದ ಅಂದುಕೊಂಡ್ಬಿಟ್ಟೆ ಎಲ್ಲ ಪಾಪಕರ್ಮ ಭಸ್ಮ ಆಗಿಬಿಡುತ್ತೆ ಅಂತ ತಿಳ್ಕೋಬೇಡಿ. ಪುಣ್ಯ ಪಾಪಗಳ ಅರ್ಪಿಸವನಿಗೆ ಅಂದಾಗ ಪುಣ್ಯವನ್ನು ಸ್ವೀಕರಿಸಿ ಪಾಪವ ಭಸ್ಮವನ್ನೇ ಮಾಡಪ್ಪ ಅಂದರೆ ಎಲ್ಲಾ ಪಾಪ ಭಸ್ಮ ಮಾಡಲ್ಲ. ಯಾವ ಭಾಗ ಮಾಡುತ್ತಾನೆ? ಭಗವಂತನ ನೆನಪಿಗೆ ದೂರ ಮಾಡುವ ಭಾಗವನ್ನ ಮಾಡಿಬಿಡುತ್ತಾನೆ. ಅದನ್ನು ಭಸ್ಮ ಮಾಡುವುದು ಅಂದ್ರೆ ದೈತ್ಯರಿಗೆ ಕೊಡುತ್ತಾನೆ. ಯಾಕೆ? ಆ ದೈತ್ಯರಿಗೆ ದೇವರಿಂದ ದೂರ ಆಗುವ ಜನ್ಮಗಳು ಬರುವುದೇ ಒಳ್ಳೆಯದು. ಅದಕ್ಕೆ ಆ ಪಾಪವನ್ನು ಅವರಿಗೆ ಕೊಡುತ್ತಾನೆ. ಇನ್ಯಾವ ಪುಣ್ಯ ಕೊಡುತ್ತಾನೆ? ಅವರು ನಮ್ಮಿಂದ ಹೊತ್ತುಕೊಂಡು ಹೋದ ಪುಣ್ಯ ದೈತ್ಯರು ಹೊತ್ತುಕೊಂಡು ಹೋಗ್ತಾ ಇರ್ತಾರೆ. ಆ ಪುಣ್ಯವನ್ನ ಮತ್ತು ಅವರು ಮಾಡಿದ ಪುಣ್ಯ ಏನಿರುತ್ತೆ ಅದನ್ನು ನಮಗೆ ತಂದುಕೊಡುತ್ತಾರೆ. ಸರಿ, ನಾವು ಮಾಡಿದ ಪಾಪದ ಫಲದಲ್ಲಿ ದೇವರಿಗೆ ದೂರ ಮಾಡುವ ಭಾಗವನ್ನ ಸುಟ್ಟು ಬಿಡುತ್ತಾನೆ. ಸರಿ, ದೈತ್ಯರಿಗೆ ಕೊಟ್ಟು ಮಿಕ್ಕ ಭಾಗ ಅದು ಯಾರಿಗೆ ಕೊಡುತ್ತಾನೆ? ನಮಗೇ ಕೊಡುತ್ತಾನೆ. ಹೇಗೆ? ಇನ್ನೊಂದು ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೂ ಹೇಗೆ? ನಾನು ಆ ಜನ್ಮ ಕೊಟ್ಟಾಗ ದುಃಖಗಳು ಕೊಟ್ಟು ಬಿಡುತ್ತಾನೆ. ನಾನಾ ಕೈಕಾಲು ನೋವು, ಆ ನೋವು, ರೋಗಗಳು ಎಲ್ಲ ಕೊಡುತ್ತಾನೆ. ಆದರೆ ಮತ್ತೆ ದೇವರಿಗೆ ಪಾಪಕರ್ಮ ಅಧೀನ ಚಿಂತನ ಅರ್ಪಣೆ ಮಾಡದವನಿಗೂ ಮಾಡಿದವನಿಗೂ ವ್ಯತ್ಯಾಸ ಏನು ಅಂದ್ರೆ ದೇವರ ಕರುಣ ಹೇಗೆ ಬರುತ್ತೆ? ಆ ದೇವರಿಗೆ ದೂರ ಮಾಡುವ ಪಾಪದ ಭಾಗ ತೆಗೆದು ಬಿಡುತ್ತಾನೆ. ಎರಡನೇದೇನಯ್ಯ ಅಂತ ಹೇಳಿದರೆ ಈ ಪಾಪಕರ್ಮದ ಮಿಕ್ಕ ಭಾಗ ಅನುಭವ ಕೊಡೋ ಕಾಲಕ್ಕೆ ನೋವು ಕೊಡ್ತಾನಲ್ಲ, ಚೂರು ಅದರಲ್ಲಿ ಕನ್ಸೆಷನ್ ಕೊಡಲ್ಲಂತೆ. ದೇವರಿಗೆ ಅರ್ಪಣೆ ಮಾಡಿದ್ದೆ, ಅದಕ್ಕೆ ನನ್ನ ಪಾಪದಲ್ಲಿ ನನಗೆ ನೋವಿಲ್ಲದೆ ಮಾಡಿಬಿಡ್ತಾನೆ. ಇಲ್ಲ, ಚೆನ್ನಾಗಿ ನೋವು ಕೊಡ್ತಾನಂತೆ, ಎಲ್ಲ ಕೊಟ್ಟು ಮಾಡಿಸ್ತಾನಂತೆ, ದುಃಖ ಕೊಡುತ್ತಾನೆ. ಆ ಕೊಡೋ ಕಾಲಕ್ಕೇನು ಮಾಡುತ್ತಾನೆ? ತನ್ನ ನೆನಪು ಕೊಡುತ್ತಾನೆ. ಪಾಪಕರ್ಮದಿಂದ ಆಗಬೇಕಾಗಿದ್ದೇನಾಗಿತ್ತು? ದೇವರ ನೆನಪಿಗೆ ದೂರ ಆಗಬೇಕಾಗಿತ್ತು. ಅಂತಹದ್ದು ಭಗವಂತ ಏನ್ ಮಾಡಿದ? ತನ್ನ ನೆನಪಿಗೆ ದೂರ ಆಗುವ ಜನ್ಮಗಳು ಬಾರದಂತೆ ಮಾಡಿ ಕಷ್ಟಗಳೇನೋ ಕೊಟ್ಟು ಆ ಕಷ್ಟಗಳ ಮೂಲಕ ತನ್ನ ನೆನಪನ್ನ ಇನ್ನಷ್ಟು ಜಾಸ್ತಿ ಕೊಟ್ಟು ತನಗಿನ್ನಷ್ಟು ಹತ್ತಿರ ಮಾಡಿಕೊಂಡ. ಕಷ್ಟಗಳು ಕೊಟ್ಟಾಗ ಹೇಗೆ ಕೊಡ್ತಾನೆ ಅಂದ್ರೆ ಏನೋ ಯಾತ್ರೆ ಮಾಡಿಸ್ತಾನೆ, ಮನೆಯಲ್ಲೇ ಎಲ್ಲ ಮಾಡಿಸ್ತಾನೆ, ಸೇವಾ ಮಾಡಿಸ್ತಾನೆ, ತುಂಬಾ ನೋವು ಕೊಡ್ತಾನೆ, ಆ ಕಾಲು ನೋವು ಕೊಡ್ತಾನೇ ದೇವರ ಸೇವೆ ಮಾಡ್ತೀವಿ. ಅಪ್ಪಾ 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 ಅಂತ ದೇವರ ಸ್ಮರಣೆ ಮಾಡ್ತಾನೆ ಮಾಡ್ತೀವಿ. ಏನಾಯ್ತು? ಆ ಪಾಪದ ಫಲವಾಗಿ ದುಃಖ ಏನೋ ಬಂತು, ಆ ದುಃಖ ದೇವರ ನೆನಪಿಗೆ ರಿವರ್ಸ್ ಆಗಿ ಕಾರಣ ಆಯಿತು. ಹಾಗಾದ್ರೆ ದೇವರ ಕರುಣೆಯಲ್ಲಿ ಮಾಡಿದ ಯಾವ ಪಾಪ ಆದರೆ ದೇವರಿಂದ ದೂರ ಮಾಡಬೇಕು, ಆ ಪಾಪವನ್ನು ಬಳಸಿ ತನಗೆ ಹತ್ತಿರ ಮಾಡಿಕೊಂಡ ಜೀವನನ್ನ ಇದು ದೇವರಿಗೆ ಕರ್ಮ ಸಮರ್ಪಣೆ ಮಾಡುವುದರಲ್ಲಿ ಒಳಗಿರುವ ಸೀಕ್ರೆಟ್ ಅಂತ ಹೇಳಿಕೊಡುತ್ತಾ ಇದೆ. ಇಲ್ಲದಿದ್ರೆ ನಾನೇನು ಕೃತಾರ್ಪಣೆ ಅಂದ್ಬಿಟ್ಟೆ, ನನ್ಗೆ ಯಾವ ಪಾಪ ಅಂಟು ಬರಲ್ಲ ಅನ್ನುವುದು ಸರಿಯಲ್ಲ, ದಾಸರಾಯರ ಅಭಿಪ್ರಾಯ ಅದಲ್ಲ ಹೇಳ್ತಾರೆ. ಅದಕ್ಕೆ ವಿಜಯದಾಸರು ಚೆನ್ನಾಗಿ ಹೇಳುತ್ತಾರೆ, ಏನೇ ಮಾಡು ನೀ ಅರ್ಪಣೆ ಮಾಡಿದ ಮಾತ್ರಕ್ಕೆ ಪಾಪ ಎಲ್ಲ ಸುಟ್ಟು ಬಿಡುತ್ತಾರೆ ಅಂತ ತಿಳ್ಕೋಬೇಡ. ಅದನ್ನೇ ಹೇಳ್ತಾರೆ, ಈ ಕರ್ಮ ನಾವು ಏನು ಉಣತಾ ಇರ್ತೀವಲ್ಲ ಅದು ಪ್ರಾರಬ್ಧ ಕರ್ಮ ಶಬ್ದ ಯಾವಾಗ? ಅಪರೋಕ್ಷ ಜ್ಞಾನಾನಂತರ ಬರತಕ್ಕಂಥದ್ದು ಲೇಪ ಇಲ್ಲ. ಅದಕ್ಕಿಂತ ಮೊದಲು ಪ್ರಾರಬ್ಧ ಕರ್ಮ ಅಂದ್ರೆ ಉಣಲಿಕ್ಕೆ ಶುರು ಮಾಡಿದ ಕರ್ಮ ಲೇಪ ಇದ್ದೇ ಇರುತ್ತೆ. ಆ ಲೇಪ ಹೇಗಾಗುತ್ತೆ? ಹಿಂದಿನ ಕರ್ಮಾನುಸಾರ ಈ ಜನ್ಮದ ಕರ್ಮ ಆಗ್ತಾ ಇರುತ್ತೆ. ಆ ಲೇಪ ಹಿಂದಿನ ಜನ್ಮದ ಪಾಪ ಕರ್ಮ, ಅದರಿಂದ ಈ ಜನ್ಮದಲ್ಲಿ ಪಾಪ ಕರ್ಮ, ಅದರಿಂದ ಮುಂದಿನ ಜನ್ಮದಲ್ಲಿ ಪಾಪ ಕರ್ಮ. ಆದರೆ ಈ ಪಾಪ ಕರ್ಮದ ಫಲದ ಲಕ್ಷಣವೇನಯ್ಯ ಅಂದರೆ ನಮ್ಮನ್ನ ದೇವರಿಂದ ದೂರ ಮಾಡುವುದೇ ಅದರ ಲಕ್ಷಣ. ದೇವರ ನೆನಪಿಗೆ ದೂರ ಮಾಡಿಬಿಡುತ್ತೆ. ಅಂದರೆ ಪಾಪಕರ್ಮದ ಫಲದ ಭಾಗ ಎರಡು, ಒಂದು ದುಃಖ ಕೊಡೋದು ಒಂದು ಭಾಗ, ಆದರೆ ದೇವರ ನೆನಪನ್ನ ತೆಗೆದು ಬಿಡೋದು ಇನ್ನೊಂದು ಭಾಗ. ಈಗ ಪುರಾಣ ಕೇಳ್ತಾ ಇದ್ದೀವಿ, ಪ್ರವಚನಗಳು ಕೇಳ್ತಾ ಇದ್ವಿ, ಕೇಳಿದ್ರು ನೆನಪಿಗೆ ಬರ್ತಾ ಇಲ್ಲ. ಯಾಕೆ ಬರಲ್ಲ ಅಂದ್ರೆ ನೆನಪಿಗೆ ಬರಲಿಕ್ಕೆ ಅಡ್ಡಿಯಾದ ಪಾಪ ಕೂತಿದೆ. ಹೌದ್ ತಾನೆ? ಈ ಪಾಪ ಏನಿದೆ, ದೇವರ ನೆನಪೇ ಬಾರದಂತೆ ಮಾಡ್ತಾ ಇದೆ. ಇನ್ನ ಹೆಚ್ಚಿನ ಪಾಪ ಮಾಡಿದರೆ ಈ ಜನ್ಮದಲ್ಲಿ ನೋಡಿ ಎಷ್ಟು ಜನ ನೋಡಲು ಓಡಾಡ್ತದೆ, ದೇವ ನೆನಪು ಬರ್ತಾವೆ ಇಲ್ವೇ ಇಲ್ಲ. ಇನ್ನಾ ಪಾಪ ಮಾಡುತ್ತಾರೆ, ಇನ್ನಷ್ಟು ನೀತಿ ಜನ್ಮ ಬರುತ್ತೆ, ದೇವರ ನೆನಪೇ ಇರಲ್ಲ. ಆ ಪಾಪ ಅವರನ್ನ ದೇವರಿಂದ ಇನ್ನಷ್ಟು ಇನ್ನಷ್ಟು ದೂರ ದೂರ ತಗೊಂಡು ಹೋಗ್ತಾ ಇದೆ. ಆದರೆ ಸಜ್ಜನರಾದವರು ಈ ರೀತಿಯಾಗಿರತಕ್ಕಂತಹ ಅನುಸಂಧಾನದಿಂದ ಪಾಪಕರ್ಮ ನಡೆದಾಗ, ತಮ್ಮ ಹಿಂದಿನ ಕರ್ಮಾನುಸಾರವೇ ಪಾಪಕರ್ಮ ನಡೆದಾಗ ಆ ಪಾಪಕರ್ಮದ ಫಲವನ್ನ ದೇವರಿಗೆ ಅಧೀನ ಚಿಂತನೆ ಮಾಡಿದರೆ ಆ ಪಾಪಕರ್ಮದ ಫಲವನ್ನ ಅವರಿಗೆ ಉಣಿಸಿಯೇ ಉಣಿಸ್ತಾನೆ. ಆ ಉಣಿಸೋದರಲ್ಲಿ ಕರುಣೆ ತೋರುತ್ತಾನೆ. ಹೇಗೆ ಅಂದರೆ ತನ್ನ ದೂರ ಮಾಡುವ ಜನ್ಮಗಳು ಕೊಡಲ್ಲ, ಆ ಭಾಗ ಕತ್ತರಿಸಿ ದೈತ್ಯರಿಗೆ ಕೊಡುತ್ತಾನೆ, ಅದನ್ನ ಭಸ್ಮವನ್ನು ಮಾಡ್ತಾ ಅಂದ್ರು. ಎರಡನೇ ಭಾಗ ಏನಿದೆ, ಅವನಿಗೆ ದುಃಖ ಕೊಡುವುದಿಲ್ಲ, ಉಣಿಸಿಯೇ ಉಣಿಸ್ತಾನೆ. ಆ ದುಃಖ ಕೊಡೋ ಕಾಲಕ್ಕೆ ತನ್ನ ನೆನಪು ಕೊಟ್ಟು ಇನ್ನಷ್ಟು ನೆನಪು ಕೊಡ್ತಾನೆ ಆ ದುಃಖದಲ್ಲಿ. ಇದು ದೇವರ ಕಾರುಣ್ಯ. ಆಚಾರ ಚೆನ್ನಾಗಿ ಹೇಳ್ತಾರೆ, ಬಹಳ ಚೆನ್ನಾಗಿ ದುಃಖ ಮಾಡುತ್ತಾರೆ. ಭಗವಂತ ಅಷ್ಟು ಕರುಣಾವಂತ. ಅದಕ್ಕೆ ಆಚಾರರ ಪಂಕ್ತಿ ಅಕ್ಷಯಂ ಕರ್ಮ ಯಶ್ವಿನ್ ಪರೇಶ್ವರ್ಪಿತಂ ಅಂದ್ರೆ ನಾವಂದುಕೊಂಡು ಏನು ಕರ್ಮ ಕೊಟ್ಟರು ಅಕ್ಷಯ ಆಗ್ಬಿಡುತ್ತೆ ಅಲ್ಲ. ಅಕ್ಷಯ ಶಬ್ದಕ್ಕೆ ಎರಡರ್ಥ. ಯಾವುದು ಅಂದ್ರೆ ಕ್ಷಯರಹಿತವಾದ್ದು ಅಂತ ಒಂದರ್ಥ, ಇನ್ನೊಂದು ಅಶೇಷ ಕ್ಷಯ ಅಂತಲೂ ಅರ್ಥ ಅಕ್ಷಯ ಅಂದ್ರೆ. ಹಾಗಾದರೆ ನಾವು ದೇವರಿಗೆ ಅರ್ಪಣೆ ಮಾಡಿದ ಪುಣ್ಯಕರ್ಮ ಅಕ್ಷಯ, ಪೂರ್ಣ ವೃದ್ಧಿ ಆಗುತ್ತೆ. ಪಾಪಕರ್ಮ ಕೊಟ್ರೆ ಅಶೇಷ ಕ್ಷಯ ಆಗುತ್ತೆ. ಹೇಗೆ? ದೇವರಿಗೆ ದೂರ ಮಾಡುವಂತ ಭಾಗ ದೈತ್ಯರಿಗೆ ಹೋಗ್ಬಿಡುತ್ತೆ, ಇನ್ನ ಮಿಕ್ಕ ಭಾಗ ನಾವು ಉಣ್ಣೋದರಿಂದ ಹೋಗ್ಬಿಡುತ್ತೆ. ಒಟ್ಟಾರೆ ಆ ಉಣ್ಣೋ ಕಾಲಕ್ಕೆ ದೇವರ ನೆನಪು ಇನ್ನಷ್ಟು ಬಂದು ನಾವು ಭಗವಂತನ ಹತ್ತಿರ ಆಗ್ತೇವೆ. ಇನ್ನು ಹೌದು, ಸಂಕಟ ಬಂದಾಗ ಕಷ್ಟ ಬಂದಾಗ, ಆದರೆ ಅಲ್ಲಿ ನೋಡಿ ಅಲ್ಲಿ ದೇವರ ಕಾರುಣ್ಯ ಅಂತ ಆಗ್ತು. ಯಾಕೆ ಆ ರೋಡಲ್ಲಿ ತಿರುಗೋ ಎಲ್ಲರಿಗೂ ಕೂಡ ಕಷ್ಟ ಬರ್ತಾ ಇಲ್ವಾ? ಎಲ್ಲರಿಗೂ ಬರ್ತಾ ಇದೆ. ಕಷ್ಟ ಬಂದಾಗ ದೇವರ ನೆನಪು ಯಾರಿಗೆ ಬರ್ತಾ ಇದೆ? ಬಾಡ ನೆನಪು ಬರ್ತಾ ಇಲ್ಲ. ಕಷ್ಟ ಬಂದಾಗ ಅಯ್ಯೋ ಅಪ್ಪ ಅಂತಾರೆ, ಪಕ್ಕದವರು ಬೈತಾರೆ, ಅವರು ಬೈತಾರೆ, ಇವರು ಬೈತಾ ಇದ್ದಾರಂತೆ ಹೊರತು ದೇವರ ನೆನಪು ಬರೋದೇ ಇಲ್ಲ. ದೇವರಿಗೆ ವಿಶೇಷವಾಗಿ ಹೀಗೆ ಅನುಸಂಧಾನ ಪೂರ್ವಕ ನಾವು ಅಧೀನ ಚಿಂತನೆ ಮಾಡಿದರೆ ದೇವರ ನೆನಪು ಬರುವ ಕಷ್ಟಗಳು ಬರುತ್ತೆ ನಮಗೆ. ಅದು ದೇವರ ಕಾರಣ. ಕುಂತಿದೇವಿ ಕೇಳಿಕೊಂಡಿದೆ, ಸ್ವಾಮಿ ವಿಪದ ಸಂತುನಃ ಶಾಶ್ವತ ತತ್ರ ತತ್ರ ಜಗತ್ಪದೆ. ಕಷ್ಟಗಳಿಲ್ಲ ಈಗ ಅಂದ್ರು. ಅವಾಗ ಹೇಳ್ತಾಳೆ, ಎಂಥ ಕಷ್ಟಗಳು ಬೇಕು? ನಿನ್ನ ದರ್ಶನ ಆಗುವಂತಹ ಕಷ್ಟಗಳು ಕೂಡ ನನಗೆ, ನಿನ್ನ ನೆನಪೆ ಕಳೆಯುವಂತ ಕಷ್ಟಗಳು ಬೇಡ, ನಿನ್ನ ನೆನಪು ಕೊಡುವ ಕಷ್ಟಗಳು ಕೊಡುವಂತಾರೆ. ಆ ದೇವ ನಾವು ದೇವರಿಗೆ ಯಾವ ಕರ್ಮಗಳನ್ನು ಅರ್ಪಣೆ ಮಾಡುತ್ತೇವೋ ಅಂಥ ಪಾಪ ಕರ್ಮಗಳಿಗೆ ತನ್ನ ನೆನಪು ಕೊಡುವ ಕಷ್ಟಗಳು ಕೊಡತಾನೆ. ಇದು ದೇವರು ತೋರುವ ಕಾರುಣ್ಯ. ಅದಕ್ಕೆ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಎಲ್ಲ ತೆಗೆದು ಬಿಡ್ತಾನೆ, ಖುಷಿಯಾಗಿರಬಹುದು ಅಂತ ಬೇಡ. ನಮಗೆ ಏನೇನು ಕಷ್ಟಗಳು ಕೊಡಬೇಕೋ ಅವಶ್ಯ ಅನುಭವ ಅವಶ್ಯಂ ಅನುಭವಿಸ್ತವ್ಯ ಕೃತಂ ಕರ್ಮ ಶುಭಾಶುಭಂ. ಇಲ್ಲದಿದ್ದರೆ ದೇವ ನಾವು ಮಾಡಿದ ಪಾಪಕರ್ಮವೆಲ್ಲ ಭಸ್ಮ ಮಾಡಿಬಿಡ್ತಾನೆ, ಎಲ್ಲ ತೆಗೆದು ಬಿಡ್ತಾನೆ. ಅಂದ್ರೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತಿ ಇರಲಿ ಎಂಬ ಮಾತು ಹೋಗುತ್ತೆ. ನಾವು ಮಾಡಿದ ಕರ್ಮ ಕೋಟಿ ಕಲ್ಪಕರಾದ್ರೂ ನಾವು ಉಣ್ಲೇಬೇಕು ಎಂಬ ಮಾತು ಹೊರಟೆ ಹೋಗುತ್ತೆ. ಇಲ್ಲ ದೇವರು ಭಸ್ಮ ಮಾಡಿಬಿಟ್ರೆ ಇನ್ನು ಉಣ್ಣೋದೆಲ್ಲಿ ಬಂತು? ಸುಖ ಮಾತ್ರ ಉಣ್ಬೇಕಲ್ಲ. ಇಲ್ಲ, ಅಲ್ಲಿ ಎಂಥಾದ್ರು ಇಷ್ಟು ಭಾಗವನ್ನು ಭಗವಂತ ತೋರಿಸ್ತಾ ಇದ್ದಾನೆ ಎಂಬುದು ಚೆನ್ನಾಗಿ ತಿಳಿಯಬೇಕಾದ ವಿಚಾರ. ಅದು ಕೂಡ ಎಲ್ಲಿ ಪಾಪ ಆಯಿತು, ಪಾಪ ಆದ ಕೂಡಲೇ ನೀನೇ ಮಾಡಿಸಿದಪ್ಪ ಗೋವಿಂದ ಅಂದ್ರೆ ಇಲ್ಲ. ಆ ಪಾಪ ಭಗವಂತನೇ ನನ್ನಿಂದ ಮಾಡಿಸಿದ್ರು, ನಮ್ಮ ಹಿಂದಿನ ಕರ್ಮಾನುಸಾರವೇ ದೋಷಾನುಸಾರವೇ ಮಾಡಿಸಿದಾಗ ದೇವರೇ ಮಾಡಿಸಿದ್ರು ಕೂಡ ನನ್ನಲ್ಲಿ ದೋಷ ಇದೆ ಅದಕ್ಕೆ ಹೀಗಾಯಿತಯ್ಯ ಅಂತ ಆ ದೋಷ ಇದ್ದದ್ದಕ್ಕೆ ದುಃಖ ಪಡುವುದೇ ಪಶ್ಚಾತ್ತಾಪ. ಪಶ್ಚಾತ್ತಾಪಪೂರ್ವಕವಾಗಿಯೇ ಪಾಪಕರ್ಮಗಳನ್ನು ಭಗವಂತನಿಗೆ ಸ್ವಾಮಿ ಅಂತ ಅಧೀನ ಚಿಂತನೆ ಮಾಡಬೇಕಷ್ಟೇ ಹೊರತು ಪಾಪಕರ್ಮಗಳು ಬದಲಂತ ನಮ್ಮಿಂದ ಮಾಡಿಸಿದ್ರು ಕೂಡ ಖುಷಿಯಿಂದ ದೇವರ ಮಾಡಿಸಿದ ಹೋದರೆ ಈ ತರ ಕನ್ಸಿಡರೇಷನ್ ದೇವರು ಕೊಡಲ್ಲ. ಯಾವುದು ಆ ಭಾಗದಲ್ಲಿ ಭಸ್ಮ ಮಾಡುವುದಾಗಲಿ, ತನ್ನ ನೆನಪು ದೂರ ಮಾಡುವ ಭಾಗ ಭಸ್ಮ ಮಾಡುವುದಾಗಲಿ, ತನ್ನ ನೆನಪೇ ಕೊಡುವ ಕಷ್ಟಗಳು ಕೊಡುವುದಾಗಲಿ ಅವರಿಗೆ ಕೊಡಲ್ಲ. ಯಾರಿಗೆ ಅಂದರೆ ಚೂರು ಪಶ್ಚಾತ್ತಾಪ ಯಾರಿಗೆ ಬರಲ್ಲವೋ ಅವರನ್ನ ಭಗವಂತ ಕ್ಷಮಿಸಲ್ಲ. ಆ ಪಶ್ಚಾತ್ತಾಪ ಅವನೇ ಕೊಡಬೇಕಲ್ಲ ಅಂತ ಮತ್ತೊಂದು ಪ್ರಶ್ನೆ ಬಂದರೆ, ಯಾರಿಗೆ ಪಶ್ಚಾತ್ತಾಪ ಪಡಬೇಕೂ ಅಡ್ಡಿಯಾದ ಪಾಪ ಕೂತಿದೆಯೋ ಅವರಿಗೆ ಪಶ್ಚಾತ್ತಾಪ ಭಗವಂತ ಕೊಡಲ್ಲ. ಪಶ್ಚಾತ್ತಾಪಕ್ಕೆ ಬೇಕಾದ ಪುಣ್ಯ ಮತ್ತು ಆ ಪಾಪ ಹೋಗಿರುತ್ತೋ ಅವರಿಗೆ ಪಶ್ಚಾತ್ತಾಪ ಕೊಡುತ್ತಾರೆ. ಮತ್ತವರು ಪಶ್ಚಾತ್ತಾಪ ಹುಟ್ಟಬೇಕು, ಆ ಪಾಪ ಕರ್ಮ ಅನುಭವಿಸಿದ ಮೇಲೆ ಭಗವಂತ ಕರುಣೆ ತೋರಿಸಿ ಪುನಃ ನಿಮ್ಮ ಜನ್ಮದಲ್ಲಿ ಪಶ್ಚಾತ್ತಾಪ ಬರುವಂತೆ ಕರ್ಮಗಳಿಗೆ ಮಾಡುತ್ತಾ ಬರುತ್ತಾರೆ ಕೊಡ್ತಾರೆ. ಗೋಪಾಲದಾಸರ ಮಾತು ಮಾಡಿಸಿದರೆ ಕೇರು ಶಬ್ದ ಭಗವಂತ ನಮ್ಮಿಂದ ತಾನೇ ಸ್ವತಂತ್ರ, ನಾವು ಸ್ವತಂತ್ರರು. ನಮ್ಮಿಂದ ಕೇಳು ಮಾಡಿಸಿದರೆ ಪಾಪ ಮಾಡಿಸಿದರೆ ಪಶ್ಚಾತ್ತಾಪ ಬೀಳು ಅಂತಾರೆ. ಯಾವುದೇ ಕೆಟ್ಟ ಕೆಲಸ ಆದಾಗ ಖುಷಿಯಿಂದ ಆಗ್ಲಿ ಬಿಡು ನೋ ಪ್ರಾಬ್ಲಮ್, ದೇವರೇ ಮಾಡಿಸಿದ್ದು ಅಂತ ಭಾವನೆ ಬರಬಾರದು. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಈ ವಟುಪೌಕಿನ ನ್ಯಾಯ ಅಂತ. ಈ ಹುಡುಗರಿಗೆ ಮುಂಜಿ ಮಾಡಿದಾಗ ಕೌಪಿನ ಹಾಕ್ತಾರೆ, ಅವರಿಗೆ ಸರಿ ಹಿಂಬಳಿ ಬರಲ್ಲ. ಮುಂದೆ ಸಿಕ್ಕಿದ್ರೆ ಹಿಂದೆ ಬಿಚ್ಚೋಗುತ್ತೆ, ಹಿಂದೆ ಸಿಕ್ಕಿದ್ರೆ ಮುಂದೆ ಬಿಚ್ಚೋಗುತ್ತೆ. ಆ ತರ ಇಲ್ಲೇನಾಗ್ತಾ ಇದೆ, ದೇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಎದ್ದು ಸತ್ಯವಾದ ವಿಚಾರ ಹೇಳಿದಾಗ ಅವಾಗೇನಾಗ್ತಾ ಇದೆ ಅಂದ್ರೆ, ಹೌದಾ ದೇವರೇ ಮಾಡುತ್ತಾರೆ ನಂಗೆ ದುಃಖ ಅಂತ ಬಿಟ್ಟು ಹೋಗೋದು ಜಾಸ್ತಿ ಆಗುತ್ತೆ. ಅಂದ್ರೆ ಪಶ್ಚಾತ್ತಾಪ ಪಡಲೇಬೇಕು, ಅದು ದೇವರು ಕೊಟ್ಟೇ ಕೊಡುತ್ತಾರೆ ಎಂಬ ವಿಚಾರವೇ ಗೊತ್ತಿಲ್ಲದೆ ಖುಷಿಯಿಂದ ಸ್ವಾಮಿ ಮಾಡಿಸಿದ ಹೌದು ಪಶ್ಚಾತ್ತಾಪವೇ ಬರ್ತಾ ಇಲ್ಲ ಅಂತ ರೀತಿಯಲ್ಲಿ ಹೋಗುವ ಗುಂಪನ್ನು ನೋಡಿ ಕೆಲವರು ಏನ್ ಮಾಡಿದ್ರು, ಅಯ್ಯೋ ರಾಮ ಈ ತರ ಪ್ರವೃತ್ತಿ ಜನರಲ್ಲಿ ಯಾಕೆ ಬಂತು, ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಮಾತು ಹೇಳಿದಾನೆ. ದೇವರೇ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ದೇವರು ಮಾಡಿಸ್ತಾ ಇದ್ದಾನೆ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲ ಖುಷಿಯಿಂದ ಪಾಲ ಮಾಡಿ ಗೋವಿನ ಅಂತ ಹೋಗ್ತಾ ಇದ್ದಾರೆ. ಕಾರಣ ಏನಾಯ್ತು, ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಕ್ಕಿಗಾಯಿತು. ತಿಳ್ಕೊಂಡೇ ಬೇಡ, ಏನ್ ಮಾಡೋಣ, ಎಲ್ಲ ದೇವರೇ ಹೌದು ಶಾಸ್ತ್ರವಾಗಿ ಹೇಳ್ತಾರೆ ಹೌದು, ಆದ್ರೆ ನಿಂದು ನೀ ಮಾಡಬೇಕು ಅಂತ ಆ ಕಟ್ಟು. ನಿಂದು ನೀ ಮಾಡಬೇಕು ಅಂದ್ರೆ ದೇವರು ಇಲ್ಲದೇನೆ ನಿಂದು ನೀ ಮಾಡಿಕೋಬೇಕು, ನಿನ್ನಲ್ಲಿ ತೋರು ಸ್ವಾತಂತ್ರ್ಯವಿದೆ ಅಂತ ಹೇಳಿ ಪಾಪ ಮಾಡ್ತೀಯ ಶಿಕ್ಷೆ ಇದೆ, ಪುಣ್ಯ ಮಾಡ್ತೀಯ ಹೀಗೆ ಅಂತ ಸ್ವಾತಂತ್ರ್ಯ ಕಲ್ಪನೆ, ಚೂರು ಸ್ವಾತಂತ್ರ್ಯ ಕಲ್ಪನಾ ಅಂತ ಇನ್ನೊಂದು ಕಚ್ಚಿ ಬಿಚ್ಚೋಗುತ್ತಲ್ಲಿ. ಅದರಿಂದ ಏನಾಗುತ್ತೆ, ಚೂರು ಸ್ವಾತಂತ್ರ್ಯ ನಮ್ಮಲ್ಲಿ ಕಲ್ಪನೆ ಮಾಡಿಕೊಂಡ್ರು ಕೂಡ ಮಹಾರ್ಥ ಆಗಿಬಿಡುತ್ತೆ. ಅದು ಬಿಡೋಣ, ದೇವರೇ ಮಾಡಿಸ್ತಾರೆ ಎಂಬುದು ಕೂಡಲ್ಲ, ಇದು ಬಿಟ್ರೆ ಇದು ಕೂಡಲ್ಲ ಅಂದ್ರೆ ಕೂಡಿಸೋ ರೀತಿ ಹೀಗಿದೆ. ದೇವರೇ ನಮ್ಮಿಂದ ನಮ್ಮ ಹಿಂದಿನ ಕರ್ಮಾನುಸಾರ ದೋಷಾನುಸಾರ ಪಾಪ ಕರ್ಮ ಮಾಡಿಸೋರು, ಸ್ವತಂತ್ರವಾಗಿ ಜೀವಿಗೆ ಮಾಡಲಿಕ್ಕಾಗೋದೇ ಇಲ್ಲ. ಆ ಮಾಡಿಸಿದಾಗ ಜೀವಿಗೆ ಭಗವಂತ ಪಶ್ಚಾತ್ತಾಪ ಕೊಟ್ಟೇ ಕೊಡ್ತಾನೆ. ಬಂದಿಲ್ಲ ದೋಷ ಕೂತಿದೆ ಅಂತ ಅರ್ಥ. ಒಬ್ಬ ಜೀವಿ, ಆ ಜೀವಿಗೆ ಪಾಪ ಕರ್ಮ ಆಯಿತು, ಅವರಿಂದ ಪಶ್ಚಾತ್ತಾಪವೇ ಬರ್ತಾ ಇಲ್ಲ. ಅವಾಗ ಭಗವಂತ ಇನ್ನೊಬ್ಬರ ಮೂಲಕ ಕೇಳಿಸ್ತಾನೆ, ನೋಡಯ್ಯ ದೇವರು ಹೀಗೆ ಪಾಪಕರ್ಮ ಮಾಡಿಸಿದರೆ ಪಶ್ಚಾತ್ತಾಪ ಕೊಡುತ್ತಾನೆ, ಅದರ ಲಕ್ಷಣವೇ ಇದು. ನಿನ್ನಲ್ಲಿ ಪಾಪಕರ್ಮ ಮಾಡಿಸಿದ್ರು ಕೂಡ ಪಶ್ಚಾತ್ತಾಪ ಕೊಡತಾ ಇಲ್ಲ, ಆದ ಕಾರಣ ನಿನ್ನಲ್ಲಿ ಪಶ್ಚಾತ್ತಾಪ ಬರಬೇಕು ಅಡ್ಡಿಯಾದ ಪಾಪ ಕೂತಿದೆ, ಆದ ಕಾರಣ ಭಗವಂತನ ಶರಣಾಗತನಾಗು ಅದು ತೆಗೀತಾನೆ ಅಂತ ಭಗವಂತನೇ ಗುರುಗಳ ಮೂಲಕ ಸಜ್ಜೀವಿಯಾಗಿದ್ರೆ ಉಪದೇಶ ಕೊಡಿಸಿ ಈ ರೀತಿ ಅವನು ಸರಿ ಮಾಡಿಸ್ತಾನೆ. ಈ ರೀತಿ ವ್ಯವಸ್ಥೆಯನ್ನು ಕೂಡಿಸದಿದ್ದರೆ ಪ್ರಧಾನವಾದ ಮೂಲ ವಾಕ್ಯ ಆಚಾರದದ್ದು ಏನದು, ಬಿಂಬಕ್ರಿಯೆಯ ಏವ ಕ್ರಿಯಾವಾನ್ ಎಂಬ ಶಬ್ದವೇ ಹೊರಟು ಹೋಗ್ಬಿಡುತ್ತೆ. ಎಲ್ಲ ನಾವೇ ಮಾಡ್ಕೊಂತೀವಿ ನಾವೇ ಮಾಡ್ಕೊಂತೀವಿ ಅಂತ ಸ್ವಾತಂತ್ರ್ಯ ಕಲ್ಪನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸರಿ, ಇಷ್ಟು ಹೇಳಿದಕ್ಕೇನು, ಜೀವ ಕರ್ತೃತ್ವವನ್ನು ಮರೆದು ಪರಾವರೇಶನ ಕರ್ತೃವೆಂದು ಅರಿದು ಆವ ಕರ್ಮವ ಮಾಡಿದರು ಲೇಖಿಸಲು ಕರ್ಮವರು ಅಂತ ಹೇಳಿದರು. ಸರಿ, ಇನ್ನು ಮುಂದೆ ಹೇಳ್ತಾರೆ, ಆ ಪುಣ್ಯ ಪಾಪಗಳನ್ನು ಮಾಡುವಾಗ ಏನು ಮಾಡುವ ಪಾಪ ಪುಣ್ಯಗಳಾನೆ ಮಾಡುವ ನಿಂಬವಾಧವ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯುವ ಮಾನವನು ಮಧ್ಯನನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾನುರ ಆಗದೆ ನೆನೆದು ಸುಖಿಸುವರೆ ನರೋತ್ತಮರು. ಇಲ್ಲಿ ಹೇಳ್ತಾರೆ ಈ ಸ್ವಾತಂತ್ರ್ಯ ದೇವರಲ್ಲೇ ಸ್ವಾತಂತ್ರ್ಯ ಇದೆ. ಅದಕ್ಕೆ ಹೇಳ್ತಾರೆ ಆ ಬಿಂಬಮೂರ್ತಿಯೇ ಕರ್ತ ಕಾರಯಿತಾಚ ಭಗವಂತನ ಕುರಿತು ಹೇಳೋದು ಅಂಥ ಸ್ವಾಮಿಯೇ ದ್ವಂದ್ವಕ್ಕೆ ಶ್ರೀನಿವಾಸನ ಕರ್ತೃವೆಂದು. ನಾನು ಯಾವುದನ್ನೂ ಮಾಡಲಿಕ್ಕೆ ಶಕ್ತನಲ್ಲ ನೋಡಿ. ಅದಕ್ಕೆ ಹೇಳ್ತಾರೆ ಸರ್ ಇಲ್ಲಿ ನಮ್ಮಲ್ಲಿನೂ ಪಶ್ಚಾತ್ತಾಪ ಇದೆ, ಪಾಪಕರ್ಮ ಆಯಿತು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಹೇಗೆ ಪಡ್ತೀವಿ? ನಾ ಮಾಡಿದೆ ಅಂತ ಪಶ್ಚಾತ್ತಾಪ ಹೋಗ್ತಾ ಇದೆ. ಸಂಧ್ಯಾವನ್ನು ಬಿಟ್ಟರೆ ನಾ ಸಂಧ್ಯಾವನ್ನು ಬಿಟ್ಟೆ ಏನಾದರೂ ಮಾಡಿದ್ರೆ ನಾ ತಪ್ಪು ಮಾಡಿದೆ ಅಂತ. ಅದರಲ್ಲಿ ಒಳಗೆ ಟಾರ್ಚ್ ಹಾಕಿ ನೋಡಿದರೆ ಈ ನಾ ತಪ್ಪು ಮಾಡಿದೆ ಅಂತ ಒಳಗೆ ಬರ್ತಾ ಇದೆ ಅಂದ್ರೆ ದೇವರೇ ಈ ತಪ್ಪು ನನ್ನಿಂದ ಮಾಡಿಸಿದ, ನನ್ನ ಕರ್ಮಾನುಸಾರ ಮಾಡಿಸಿದ, ನಾ ಸ್ವತಂತ್ರ, ದೇವ ಮಾಡಿಸಿದಕ್ಕೆ ನಾ ಮಾಡಿದೆ ಎಂಬುದಿರುತ್ತಾ? ಪಶ್ಚಾತ್ತಾಪದಲ್ಲಿ ಆ ಭಾವನೆ ಇರಲ್ಲ. ಏನಿರುತ್ತೆ? ನಾನೇ ಮಾಡಿದೆ ಅಂತ ಗೊತ್ತಿರುತ್ತೆ. ಅಂದ್ರೆ ಸ್ವತಂತ್ರವಾಗಿ ನಾನೇ ಈ ತಪ್ಪು ಮಾಡಿದೆ ಎಂಬ ಶಬ್ದ ಇರಲ್ಲ, ಭಾವನೆ ಅದೇ ಗೊತ್ತಿರುತ್ತೆ. ನಾ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡುತ್ತೇನೆ. ಏನಾಯಿತು? ಪಾಪ ಮಾಡಿದ್ದಾಯಿತು, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟದ್ದಾಯಿತು. ಏನಂತ ಪಶ್ಚಾತ್ತಾಪ? ನಾ ಮಾಡಿದೆ. ಅದಕ್ಕೆ ಗೋಪಾಲದಾಸರು ಪಾಪ ಮಾಡಿದೆ ಎಂಬುದೇ ಮಹಾಪಾಪ, ಅರ್ಥವೇ ಆಗಿಲ್ಲ. ಪಾಪ ಮಾಡಿದ್ರೆ ಹೇಳಿ ಮಹಾಪಾಪ ಹೇಗೆ ಅಂದ್ರೆ ಮಾಡಿದ ಪಾಪ ಚೂರ್ಕೋತಿತ್ತು, ಆದ್ರೆ ಅದು ನಾನೇ ಮಾಡಿದೆ, ಸ್ವತಂತ್ರವಾಗಿ ಮಾಡಿದೆ ಅಂದ್ರೆ ಕಲ್ಪನೆ ಬಂತಲ್ಲ, ಅದಕ್ಕೆ ಬರುವಷ್ಟು ಪಾಪ ಇನ್ಯಾವುದಕ್ಕೂ ಬರಲ್ಲ. ಮತ್ತೆ ನಾವೇ ಮಾಡಿದ್ದಾಯ್ತು, ಪಶ್ಚಾತ್ತಾಪ ಪಡುವ ರೀತಿ ಗೊತ್ತಿಲ್ಲದೆ ಮಹಾಪಾಪ ದಿನ ನಾವು ತಕ್ಕೊಳ್ತಾ ಇರ್ತೀವಿ. ಏನಂತ? ಏ, ನಾ ಪಾಪ ಮಾಡಿದ್ರಿ, ನಾ ಪಶ್ಚಾತ್ತಾಪ ಪಡಬೇಕು. ಏನು ಪಡಬೇಕು? ನಾ ಮಾಡಿದೆ ಬೇಡ. ಅದಕ್ಕೆ ಪಶ್ಚಾತ್ತಾಪ ಪಡುವ ರೀತಿ ಹೇಗೆ? ಸ್ವಾಮಿಯೇ ಮಾಡಿಸಿದ ತಪ್ಪಾದರೂ ಕಾರಣ ನಂದೇ ದೋಷ. ಪಶ್ಚಾತ್ತಾಪ ದುಃಖ ಯಾವುದಕ್ಕೆ? ನಾ ಮಾಡಿದೆ ಅಂತಲ್ಲ, ಇದಕ್ಕೆ ಕಾರಣವಾದ ದೋಷ ನನ್ನಲ್ಲಿದೆ ಎಂಬ ದುಃಖ. ದೇವ ನನ್ನ ದೋಷಾನುಸಾರ ಪಾಪಕರ್ಮ ಮಾಡಿಸಿದ, ಆ ದೋಷ ಇದ್ದದ್ದಕ್ಕೆ ತಾನೇ ಮಾಡಿಸಿದ್ರು, ಮತ್ತೆ ಆ ದೋಷ ಇರುವಂತವ ನಾನು ದೋಷಿ ಎಂಬ ದುಃಖ ಬರಬೇಕು. ಆ ದುಃಖ ಬರಬೇಕಷ್ಟೇ ಹೊರತು ನಾನೇ ಪಾಪ ಮಾಡಿಬಿಟ್ಟೆ ಅಂತ ಬಂದ್ರೆ ಆ ಪಶ್ಚಾತ್ತಾಪದ ರೀತಿ ಸರಿಯಲ್ಲ. ಆ ಪಶ್ಚಾತ್ತಾಪ ತಪ್ಪಾಗಿ ಪಟ್ಟದ್ದಕ್ಕೆ ನರಕ ಪ್ರಾಪ್ತಿ. ಈ ಒಂದು ಡೆಲಿಕೇಟ್ ಪಾಯಿಂಟ್ಸ್ ಇರುತ್ತೆ. ಇದು ಗೊತ್ತಿಲ್ಲದೇನೆ ಪಶ್ಚಾತ್ತಾಪ ಇಡೀ ಜೀವನದಲ್ಲಿ ಪಟ್ಟು ಕೊನೆಯ ಪ್ರಾಣ ಹೋಗುವಾಗ ಯಾರಾದರೂ ಹೀಗೆ ಹೇಳಿದ್ರೆ ಅಯ್ಯ ಪಶ್ಚಾತ್ತಾಪ ಹೀಗೆ ಪಡಬಾರದಯ್ಯ, ನೀ ಮಾಡಿದ ಪಾಪಕ್ಕಿಂತ ಇಡೀ ಜನ್ಮದಲ್ಲಿ ಪಶ್ಚಾತ್ತಾಪ ಪಟ್ಟಿಯಲ್ಲ, ನಾನೇ ಮಾಡಿದೆ ಅಂತ ಅದಕ್ಕೆ ಬಂದ ಪಾಪವೇ ಜಾಸ್ತಿ ಆಯಿತು ಅಂದ್ರೆ ಅಯ್ಯೋ ರಾಮ, ಯಾರೊಬ್ಬರೂ ಹೇಳಿಲ್ಲಲ್ಲ ನಮಗೆ ಇಡೀ ಜೀವನ ಮಾಡಿದ ತಪ್ಪುಗಳಿಗೆಲ್ಲ ಪಶ್ಚಾತ್ತಾಪ ಪಟ್ಟು ಅದೇ ದೊಡ್ಡ ಪಾಪ ಆಗಿ ಹೋಯ್ತಲ್ಲ ಅಂತ ಹೋಗ್ಬೇಕಾಗ ಯಾವ ಸ್ಮರಣೆ? ಅದೇ ಸಾಧನೆ ಅಂದ್ರೆ ಏನು ಅಂದ್ರೆ ಈಗ ನೋಡಿ ಅಲ್ಲ, ನೀವೇ ಸಾಮಾನ್ಯ ಬರುತ್ತೆ ಅಲ್ಲಪ್ಪ, ದೇವರೇ ನನ್ನ ದೋಷಾನುಸಾರ ಮಾಡಿಸಿದ್ದು, ನಾನು ಸ್ವತಂತ್ರ, ದೇವರೇ ಸ್ವತಂತ್ರ, ನನ್ನ ದೋಷದಿದ್ದರೆ ದುಃಖ ಪಡಬೇಕು ಅಂತ ಬಂತು. ಅದಕ್ಕೆ ನೀವು ಹೇಳಿದ್ದೇನು? ಇದು ಬರಬೇಕಲ್ಲ, ಬರಲ್ಲ ಅಂತ ಸುಮ್ಮನೆ ಕೊಡ್ತಾರೆ ಅಂದ್ರೆ ಅರ್ಥ ಸರಿಯಪ್ಪ. ಫ್ಲೈಟ್ಗೋ ಟ್ರೈನ್ಗೋ ಬುಕ್ ಮಾಡ್ಕೊಂಡು 7 ಗಂಟೆಗೆ ಬೆಳಿಗ್ಗೆ ಹೋಗ್ಬೇಕು, ಎಚ್ಚರ ಆಗಲ್ಲ, ಆರಾಮ ಹೊಡೆದ್ರು ಹೇಳಲ್ಲ, ಅದು ನಮ್ಮಲ್ಲಿ ವಿಶ್ವಿಸ್ಬಿಟ್ಟಿದೆ. ಅವಾಗ ಯಾರಾದರೂ ಏನಪ್ಪ ಹೇಳ್ತೀವಿ, ಏನೋ ಸ್ವಾಮಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದೆ, ದೇವರು ಯೋಚಿಸಿದ್ರೆ ಹೇಳ್ತೀನಿ ಇಲ್ಲ ಅಂತ ಸುಮ್ಮನೆ ಕೊಡ್ತೀರಾ? ಏನ್ ಮಾಡ್ತೀರಾ, ಪಕ್ಕದವ್ರು ಹೇಳಿ ಇನ್ನೊಬ್ರು ಹೇಳಿ ಏನು ಹೇಳಿ ಆ ಎದುರಿಗೆ ಸ್ಟಿಕ್ ಮಾಡಿಕೊಂಡು ಎಲ್ಲ ಮಾಡ್ತಿರಲ್ಲ, ಇದನ್ನು ಹಾಗೆ ಮಾಡಬೇಕು. ಏನಂತ, ದಿನ ಅದು ಪಶ್ಚಾತ್ತಾಪ ಪಡುವಾಗ ನನಗೆ ಸರಿಯಾಗಿ ಬರ್ತಾ ಇಲ್ಲ, ಹಾಗಾದ್ರೆ ಏನ್ ಮಾಡಬೇಕು, ಈ ರೀತಿ ಪಶ್ಚಾತ್ತಾಪ ಪಡಲೇಬೇಕು ಅಂತ ಹೇಳಿ ಪಕ್ಕದವರೆಗೂ ಎದುರಿಗೆ ಬರ್ಕೊಂಡು ನಮ್ಮಲ್ಲಿ ಇರುತ್ತಲ್ಲ, ಯಾರ ಮನೆಗೆ ಹೋಗಿ ಏನು ಪ್ರೋಜನ ಮಾಡೋದಲ್ಲ, ಕೈಕಾಕೊಳ್ಳಿಕ್ ಹೋದ್ರೆ ಅದರಲ್ಲಿ ಬಾತ್ರೂಮ್ ಅಲ್ಲಿ ಕೂತಿರುತ್ತೆ. ಏನಿರುತ್ತೆ, ಗಂಗಾ ಎಲ್ಲ ನದಿಗಳ ಪಟ್ಟಿ, ಆ ಸಂಕಲ್ಪಗಳ ಪಟ್ಟಿ, ಪೇಪರ್ ಹಾಕಿ ಸ್ಟಿಕ್ಕರ್ ಹಾಕಿರ್ತಾರೆ. ಯಾಕೆ, ತಲೆಯಲ್ಲಿ ಉಳಿಯಲ್ಲ, ನೋಡಿದ್ರೆ ನೆನಪಾಗುತ್ತೆ. ಹಾಗಾದ್ರೆ ಇದು ಬರಲೇಬೇಕು, ನಮಗೆ ಚಿಂತನೆ ಬರಲೇಬೇಕು. ಮರುವಂತೂ ಇದ್ದೇ ಇದೆ ಪ್ರಾಬ್ಲಮ್, ನೀವು ಹೇಳಿದಂತೆ ಇದ್ದೇ ಇದೆ. ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಹೇಗೆ ನಾನು ಊರಿಗೆ ಹೋಗ್ಬೇಕಾದ್ರೆ ನೆನಪಿರಲೇಬೇಕು ಅಂತ ಕಿಟ್ಟಿಗೆ ಹೋಗುತ್ತೆ, ಆಚೆ ಇದಾಗುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದೇ ಸಾಧನೆ ಹೋಗ್ತಾನೆ. ಹಾಗೆ ನಾವು ಮಾಡಬೇಕಾದ ಕರ್ಮ ಹೇಗೆ ನೆನಪಿರುತ್ತೋ ಹಾಗಿಟ್ಟುಕೊಂಡು ಅವಶ್ಯ ಮಾರನೇ ದಿನ ಛಲದಿಂದ ಪ್ರಯತ್ನ ಮಾಡುವುದೇ ಸಾಧನ. ಆ ಸಾಧನ ನಮ್ಮಲ್ಲಿ ಬರುತ್ತೆ ಹೋಗ್ತಾನೆ. ಇಲ್ಲದಿದ್ರೆ ಏನಾಗುತ್ತೆ, ಒಬ್ಬ ವ್ಯಕ್ತಿ ಬಂದಪ್ಪ, ಹೇಳಿದ್ರು ನಾವು ಏನು ಸ್ವಾಮಿ, ಆ ದೇವರು ಕೊಟ್ಟರೆ ಪಶ್ಚಾತ್ತಾಪದ ರೀತಿಯಲ್ಲಿ ಪಡ್ತೀನಿ, ಏನೋ ಇಲ್ಲಿ ಕರೆ ಪಡ್ತೀನಿ, ಇಲ್ಲ ನಾನೇ ಮಾಡಿದೆ ಮಾಡಿದೆ ಪಡ್ತೀನಿ, ನಾನೇನ್ ಮಾಡ್ಲಿ, ಏನು ಮಾಡ್ಬೇಡಪ್ಪ, ಹೋಗೋ ಕಾಲಕ್ಕೆ ನೆನಪಾಗುತ್ತೆ. ಏನಂತ, ಈ ಬರೀ ಪಶ್ಚಾತ್ತಾಪ, ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಮಹಾ ಪಾಪ ಬಂದಿದೆ ಅಂತ ಬಂದ ಯಮರೂಪರು ಹೇಳಿ, ನೀ ಮಾಡಿದ ಪಾಪ ಎಲ್ಲ ಸ್ವಲ್ಪ ನರಕದಲ್ಲಿ ಒಂದೇ ವರ್ಷ ಇರಬೇಕಾಗಿತ್ತು, ನೀ ಪಶ್ಚಾತ್ತಾಪ ಪಟ್ಟದ್ದಕ್ಕೆ 10,000 ವರ್ಷ ಆ ನರಕದಲ್ಲಿ ಬಿದ್ದಿರಬೇಕು, ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅಂತ ಆ ಹೇಳಿದಾಗ, ಅಯ್ಯೋ ರಾಮ ಸ್ವಲ್ಪ ಆದರೂ ನೆನಪಿಟ್ಟುಕೊಂಡಿಲ್ಲಲ್ಲ ಅಂತ ಸಾಯೋ ಕಾಲಕ್ಕೆ ದುಃಖ ಬರುತ್ತೆ. ಹೌದು, ಅದರಿಂದ ದೇವರು ಉತ್ತರ ಕೊಡ್ತಾ ಇದೆ ಶಾಸ್ತ್ರ. ದೇವರ ವಿಷಯ ಬಂದ ಕಾಲಕ್ಕೆ ಏನೋಪ ದೇವರು ಬಂದ್ಬಿಡ್ತೀವಿ, ವಿಶ್ವದೆಲ್ಲ ಬಂದಾಗ ಟಕಟಕ ನಗ ಇದ ನೆನಪು ಹೇಗೆ ಬರುತ್ತೆ ರೀ, ಏನ್ ಅಂದರೆ ರಿವರ್ಸ್ ಆಗಿ ಬಂದ್ರೆ ಯಾರಿಂದ ಭಗವಂತ ಸಾಧನೆ ಮಾಡಿಸಿ ಏನ್ ಮಾಡಿಸಬೇಕು ಅಂತಿರ್ತಾನೋ ಅವರಿಗೆ ಇದು ಹೇಳಿಸ್ತಾನೆ, ಹೇಳಿಸಿದ ಮೇಲೆ ಅವರಿಗೂ ಮರೆಸ್ತಾನೆ, ಮರೆಸಿದಾಗ ಛಲ ಕೊಡ್ತಾನೆ, ಛಲ ಕೊಟ್ಟು ಹೀಗೆಲ್ಲ ಮಾಡಿಸಿ ಅವರಿಂದ ಉದ್ಧಾರ ಮಾಡಿಸ್ತಾನೆ ಎಂಬುದು ತಾತ್ಪರ್ಯ. ಅದರಿಂದ ಕೊನೆಗೆಲ್ಲಿ ಬರುತ್ತೆ ಇಡೀ ಹರಿತ ಸಾಮರ್ಥ್ಯ ಸಾರ, ಏನು ತಾತ್ಪರ್ಯ ನಿರ್ಣಯ ಸುಧಾ ಎಲ್ಲಾ ಗ್ರಂಥಗಳು ತಗೊಂಡ್ರೆ ಕೊನೆಗೆ ಬರೋದಲ್ಲಿಗೆ ಹರಿದೇವ ಶರಣಮಿತಿ ಭಾವ, ಶ್ರೀಹರಿಯ ಪಾದಕ್ಕೇ ಶರಣಾಗತರಾಗಬೇಕು. ಸ್ವಾಮಿ ನೀನೇ ನೆನಪು ಕೊಟ್ಟು ಕಾಲ ಕಾಲಕ್ಕೆ ಮಾಡಿ ಶೈಲ ಅಂಬೋದು ಬರುತ್ತೆ. ಅದಕ್ಕೆ ತೀರ್ಥರು ಭಾಷ್ಯಕ್ಕೆ ಟೀಕೆಯನ್ನು ಬರೀತಾ ಅಥಾತು ಬ್ರಹ್ಮ ಜಿಜ್ಞಾಸ ಅಂದಾಗ, ಅಥಃ ಅಂದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ಬ್ರಹ್ಮ ಜಿಜ್ಞಾಸ ಹೇಗೆ ಮಾಡಬೇಕು ಅಂದ್ರೆ, ಆ ರೀತಿ ಬ್ರಹ್ಮ, ಆ ಅಂದ್ರೆ ಬ್ರಹ್ಮ, ಅತಃ ಅಂದ್ರೆ ದೇವರಿಂದಲೇನೆ ಬ್ರಹ್ಮ ಜಿಜ್ಞಾಸ ಆಗಬೇಕು. ಹೇಳುತ್ತಾರೆ ಜೀವ ಅಸ್ವತಂತ್ರನಾದ್ದರಿಂದ, ದೇವನೇ ಸ್ವತಂತ್ರನಾದ್ದರಿಂದ ದೇವರು ಜೀವನಿಂದ ಬ್ರಹ್ಮ ಜಿಜ್ಞಾಸೆ ಮಾಡಿಸಿದರೆ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಆ ಎಚ್ಚರಪೂರ್ವಕವಾಗಿ ಬ್ರಹ್ಮ ಜಿಜ್ಞಾಸ ಮಾಡಿ ನಾನೇ ಮಾಡಿದೆ ಮಾಡಿದೆ ಅಂದ್ರೆ ವಿಧ್ವಲಿತಲ್ಲ ಅಂತ ಅಲ್ಲೇ ಪೋಲಾಟ ಹಾಕಿಬಿಡ್ತಾರೆ ಅಲ್ವಾ, ಅಟ್ಟ ಹೇಳ್ತಾರೆ, ಹೊಳಗಿಸಿ ಹೇಳ್ತಾರೆ. ಇಡೀ ನಾವು ಅಚರ ಭಾಷ್ಯವನ್ನಾಗಲಿ ಟೀಕಾರ ಪಂಕ್ತಿ ಪಂಕ್ತಿ ಮಾಡಿದಾಗ ಪ್ರತಿಯೊಂದು ಕಡೆ ಜೀವನ ಸ್ವಾತಂತ್ರ್ಯ ಭಾವ, ಭಗವಂತನ ಸ್ವಾತಂತ್ರ್ಯ ಎಚ್ಚರ ಕೊಡ್ತಾರೆ. ಕೊನೆಗೆ ಸಾಧನೆ ಅಂದ್ರೆ ಏನೇ ಇಲ್ಲ ಅಂದ್ರೆ ಇದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಸದಾ ಪ್ರಯತ್ನ ಮಾಡುವುದೇ ಸಾಧನ. ಇಲ್ಲದಿದ್ರೆ ನಾವೇನು ಅಕ್ಕಿ ತೊಳೆದು ಅಪುದಾನ ಕೊಟ್ಟು ಕಂಚುದಾನ ಕೊಟ್ಟು ವಾಯನದಾನ ಕೊಟ್ಟು ಇವೆಲ್ಲ ಸಾಧನೆಗಳು ಯಾವುದಕ್ಕೆ, ದೇವನೇ ಸ್ವತಂತ್ರ ನಾನ ಸ್ವತಂತ್ರ ಎಂಬ ಭಾವನೆ ನಮ್ಮಲ್ಲಿ ಸದಾ ಉಳಿಯಲಿಕ್ಕೆ ಇವೆಲ್ಲ ಸಾಧನಗಳು. ಅದೇ ಬರಲಿಲ್ಲ ಇವೆಲ್ಲ ಏನಿದು ಅಂದ್ರೆ ಶ್ರಮಯೇ ವಹಿ ಕೇವಲ. ಕೊನೆಗೆ ಅದನ್ನು ಹೇಳ್ತಾರೆ, ಏನು ಮಾಡುವ ಪಾಪ ಪುಣ್ಯಗಳ ಅನೇ ಮಾಡುವ ನೆಂಬುವ ಅಧಮ ನಾನೇ ಎಲ್ಲ ಮಾಡ್ತೀನಿ ಅಂದ್ರೆ ಅಹಂಕಾರ ಹೇಳ್ತಾನಲ್ಲ ಅವ ಪರಮ ಅಧಮ. ಇನ್ನ ಮುಂದೆ ಹೇಳ್ತಾರೆ, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವರು ಮಂದವನು. ಹೀನ ಕರ್ಮ ಪಾಪ ನಾನೇ ಮಾಡುವುದು, ದೇವರೇ ಮಾಡಿಸಲ್ಲ, ಪುಣ್ಯ ಕರ್ಮ ಮಾತ್ರ ದೇವರೇ ಮಾಡಿಸುವುದು ಅಂತ ಯಾರು ಹೇಳುತ್ತಾರೋ ಅವರು ಮಧ್ಯಮರು. ಅಂದ್ರೆ ಪುಣ್ಯಕ್ಕಾದ್ರೂ ದೇವರು ಬಂದ್ರಲ್ಲ, ಎರಡಕ್ಕೂ ದೇವರು ಅಂದ್ರೆ ಮತ್ತೆ ಒಂದಕ್ಕಾದ್ರೂ ದೇವರು ಅಂತ ಹೇಳಿದೆಲ್ಲ ಪಾಕೆ ಸಾಕು ಮಧ್ಯಮ. ಇನ್ನ ಉತ್ತಮ ಯಾರು, ನನ್ನಲ್ಲಿ ಸ್ವಾತಂತ್ರ್ಯ ಚೂರೂ ಇಲ್ಲ. ಶ್ರೀಹರಿಯೇ ಎಲ್ಲವನ್ನ, ಶ್ರೀನಿವಾಸನು ಕರ್ತೃವೆಂದು ಅಂತ ಹೇಳಿಲ್ಲ, ಶ್ರೀನಿವಾಸನು ಕರ್ತೃವೆಂದು ಅಂತ ಹೇಳಿಲ್ಲ, ಶ್ರೀನಿವಾಸನೇ ಕರ್ತೃವೆಂದು. ಏವಕಾರ ಹಾಕ್ತಾ ಇದ್ದಾರೆ, ಶ್ರೀನಿವಾಸನೇ ಕರ್ತೃವೆಂದು ಸದಾ ಅನುರಾಗದಿ ನೆನಪು ಸೂಚಿಸುವರೇ ನಮ್ಮ ಉತ್ತಮರು. ಇದೇನು ಸ್ವಲ್ಪ ಬಂತು ನೋಡಿ, ಸದಾ ಅನುರಾಗದೆ ನೆನೆಯಬೇಕಂತೆ. ಏನದು, ಪುಣ್ಯಕರ್ಮ ಮಾಡಿಸಿದ್ರೆ ಅನುರಾಗದಿಂದ ನೆನೆಯಬಹುದಪ್ಪ, ಅವನೇ ಮಾಡಿಸ್ತಾ ಇದ್ದಾನೆ ಪಾಪಕರ್ಮ. ಯಾಕೆ ಮಾಡಿಸ್ತಾನೆ ಪಾಪಕರ್ಮ ಅದು ತಿಳ್ಕೊಂಡ್ರೆ ಅನುರಾಗದಿಂದ ನೆನೆಯಬಹುದಂತೆ. ಏನದು, ನಮ್ಮಲ್ಲಿ ಕೊಳಕು ಕೂತಿದೆ, ಲಿಂಗದೇಹದ ಕೊಳಕು, ಅದನ್ನ ಪಾಪಕರ್ಮ ಮಾಡಿಸುವುದರ ಮೂಲಕ ತೆಗೆಯುತ್ತಾನೆ. ಆ ಪಾಪಕರ್ಮ ಮಾಡಿಸುವ ಕಾಲಕ್ಕೆ ಪಶ್ಚಾತ್ತಾಪವೂ ಕೊಡುತ್ತಾನೆ, ಕೊಟ್ಟು ಉದ್ಧಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಬಂದರೆ ಅದಕ್ಕೆ ಹಾನಿ ಲಾಭ ಕ್ಲೇಷ ಮೋದ ಏನು ಆವ ಕ್ಷಣ ಮೊದಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಅಂದ್ರೆ ಪಾಪಕರ್ಮ ಮಾಡಿಸಿದ ಕಟ್ಟಬಿಡಬೇಕು ಹಾಗಲ್ಲ, ಹೇ ಪಾಪಕರ್ಮ ಮಾಡಿಸಿದ್ದು ದುಃಖಕ್ಕೆ ಕಾರಣ, ನಾನು ದುಃಖಕ್ಕೆ ಕಾರಣ ಆಗುತ್ತೆ ಅಲ್ವಾ, ಕೇಳಾಗುತ್ತದೆ ಸ್ವಾಮೀಜಿ ಮಾಡಿಸಿದ್ಯೋ ಪಾಪಕರ್ಮ ಮಾಡಿಸಿದ್ಯಾ, ಅದರ ಫಲ ಉಣಿಸ್ತಾ ಇದೆಯಾ. ಆದರೆ ನಿನ್ನ ದೃಷ್ಟಿ ಹೇಗೆ, ನಮ್ಮ ದೃಷ್ಟಿ ಈ ಜನ್ಮದಲ್ಲಿ ಬಂದು ಕೇಳಿಕೊಂಡ ಕಾಲಕ್ಕೆ ಚೆನ್ನಾಗಿರಬೇಕು ಅಂದ್ರೆ ಏನು ಅಂತ ಕೇಳಿ ಮಧುರಾಯ, ಚೆನ್ನಾಗಿರುವುದು ಅಂದ್ರೆ ಏನು, ಇಲ್ಲೇ ಇರಬೇಕು, ಯಾವ ರೋಗ ಬರಬಾರದು, ನನಗೂ ರೋಗ ಬರಬಾರದು, ದುಃಖಗಳು ಬರಲೇಬಾರದು, ಸುಖವಾಗಿರಬೇಕು, ನಮ್ಮವರೆಲ್ಲ ಚೆನ್ನಾಗಿರಬೇಕು, ಅವರಿಗೆಲ್ಲ ಒಳ್ಳೆ ಪ್ರಮೋಷನ್ ಶುರುವಾಗೂ ಇದು ಬರ್ತಾ ಇರಬೇಕು, ಅವ್ರಿಗೂ ದುಃಖಗಳು ಬರಲೇಬಾರದು, ರೋಗಗಳು ಬರಲೇಬಾರದು, ಇಲ್ಲೇ ಚೆನ್ನಾಗಿರಬೇಕು, ಇಲ್ಲೇ ಚೆನ್ನಾಗಿರುವ ಲಕ್ಷಣ ಅದೇ ತಾನೇ, ಒಳಗೆ ಹೊಡೆದ್ರೆ ಅದೇ ಕಾಣಿಸುತ್ತೆ, ಇನ್ನು ಬಿಟ್ಟು ಕೇಳಲ್ಲ. ಅದಕ್ಕೆ ಅವರು ಈ ಚೆನ್ನಾಗಿರೋದು ಅಂದ್ರೆ ನಮ್ಮ ತಲೆಯಲ್ಲಿ ಅರ್ಥ ಬೇರೆ ಇದೆಯಪ್ಪ, ಏನದು ನಿನ್ನ ಕರ್ಕೊಂಡು ಬಂದದ್ದು ಯಾಕೆ, ದೇವರು ಹೊಟ್ಟೆಯಿಂದ ಆದಷ್ಟು ಬೇರೆ ಈ ಕರ್ಮದ ಗಂಟನ್ನ ಉಣಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದದ್ದು. ಅದಕ್ಕೇನು ಮಾಡ್ತಾ ಇದ್ದಾನೆ ಭಗವಂತ, ಈ ಜನ್ಮದಲ್ಲಿ ಎಷ್ಟು ಪ್ಲಸ್ ಮೈನಸ್ ಇದೆಯೋ ಅಷ್ಟು ಉಣಿಸಿ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ರೆ, ನೀಲ್ಲೇ ಕೊಡ್ಬೇಕು ಅಂತ ನೋಡ್ತಾ ಇದೆಯಲ್ಲ. ಮತ್ತೆ ದೇವರ ಚಿಂತನೆಗೂ ನಮ್ಮ ಚಿಂತನೆಗೂ ವ್ಯತ್ಯಾಸ ಬಹಳ ಉಂಟು, ಅದಕ್ಕೆ ದೇವರು ದುಃಖ ಕೊಟ್ಟಾಗಿಲ್ಲ. ಅವಾಗ ಅಯ್ಯೋ ದೇವ ಕೊಟ್ಟ ಕೊಟ್ಟ ಅಂತ ಬೈತೀವಿ, ಯಾಕೆ ಅವನು ಯಾಕೆ ಕೊಡ್ತಾ ಇದ್ದಾನೆ ಎಂಬುದೇ ಗೊತ್ತಿಲ್ಲ. ಅದಕ್ಕೆ ಸದಾಮುರ ಬದಿ ನೆನದು ಏನು, ನನ್ನ ಕರ್ಮವನ್ನ ಬೇಗ ಕಳೀಲಿಕ್ಕೆ ದುಃಖ ಸುಖ ಎರಡೂ ಕೊಟ್ಟು ನನ್ನ ಬೇಗ ಕರ್ಕೊಂಡು ಹೋಗ್ತಾ ಇದೆಯಾ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ ಹರಿಯೇ ಅಂತ ಅರ್ಥ ಆದರೆ ದುಃಖವೇ ಬರಲ್ಲ. ಏನು ದುಃಖ ಬಂದಾದ್ರೂ ಮನಸ್ಸಿಗೆ ದುಃಖ ಬರಲ್ಲ, ಸ್ವಾಮಿ ಒಳ್ಳೆಯದೇ ಮಾಡಿಲ್ಲ, ಯಾಕೆ ಬೇಗ ಕಳೀತಾ ಇದ್ದಾರೆ ಅಂತಾಗುತ್ತೆ. ಆ ಎಚ್ಚರ ಯಾರಿಗಿರಲ್ಲ ಅವರು ದೇವರನ್ನು ಬೈತಾ ಕೂರುತ್ತಾರೆ, ದುಃಖ ಪಟ್ಟುಕೊಳ್ಳಿ ಯಾರು ಕೊಟ್ಟಿ ಯಾರು ಕೊಟ್ಟಿ. ದೇವರ ನೆನಪಿರುತ್ತೆ ನೋಡಿ, ದೇವರ ನೆನಪಿದ್ರೇನೆ ದೇವರ ಸಹ ಜಗಳ ಆಗಲಿಕ್ಕಾಗುತ್ತೆ, ಯಾಕೆ ಕೊಡ್ತಿ ಅಂತ. ದೇವರೊಬ್ಬರು ಇದ್ದಾನೆ ನೆನಪೇ ಇಲ್ಲ ಅಂದ್ರೆ ದೇವರ ಸಹ ಜಗಳ ಆಗ್ತಾರ, ಇಲ್ಲ ದೇವರ ನೆನಪೇನೋ ಇದೆ ಆದ್ರೆ ಯಾವ್ದಕ್ಕೆ ಕಾರಣ ಆಯ್ತು, ಯಾಕೆ ಕೊಟ್ಟಿ ಅಂದ್ರೆ ಜಗಳ ಆಗಿ ಕಾರಣ ಆಯ್ತು, ಅದರಲ್ಲಿ ಏನು ಸಾಧನೆ ಇಲ್ಲ. ಹಾಗಾದ್ರೆ ದೇವರ ನೆನಪು ಹೇಗಿರಬೇಕು, ಏನು ಕೊಟ್ಟರು ಒಳ್ಳೆಯದಕ್ಕೆ ಕೊಟ್ಟಿ ಅಂತ ಆದರ ಪೂರ್ವಕವಾಗಿ ದೇವರನ್ನು ನೆನೆಯಬೇಕಾದರೆ ಸಾಧನೆ ಸರಿಯಾಗಿ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಶ್ರೀನಿವಾಸನೇ ಕರ್ತೃವೆಂದು ಸದಾ ಅನುರಾಗದಿ ನೆನೆದು ಸುಖಿಸುವರೆ ನರೋತ್ತಮರು. ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಉತ್ತಮ ಸಾಧಕರು ಅಂತ ಲಕ್ಷಣವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಳಿಗೆ ಶ್ರೀಕೃಷ್ಣ.